ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸನಾಗಿದ್ದೀನಿ. ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ಈ ದಿನ ಕೂಡ ನಿಮ್ಮ ವಾಕ್ಯ ನಿಮ್ಮ ನಡುವೆ ಬಂದು ಆತನ ವಾಕ್ಯಗಳನ್ನ ಹಂಚಿಕೊಳ್ಳೋಕೆ ದೇವರು ಕೊಟ್ಟಂತಹ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆಯುಳ್ಳವರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಒಂದು ವಾರದಲ್ಲಿ ಮುಖ್ಯವಾಗಿರುವಂತಹ ಸತ್ಯವಿರುವಂತಹ ಉಪದೇಶನ ಏನು ಮಾಡಿದ್ರಿ ಅದನ್ನು ಗಮನಿಸ್ತಾ ಬಂದ್ರಿ. ಅದು ಏನಪ್ಪ ಅಂತ ನೋಡ್ಬೇಕ್ರೆ, ನಮ್ಮ ಕರ್ತನು ನಮಗೆ ಕೊಟ್ಟಿರುವಂತಹ ಎರಡು ಒಂದು ಸೂಚಕ ಕಾರ್ಯಗಳಲ್ಲಿ ಒಂದು ಸೂಚಕ ಕಾರ್ಯ ಅದು ಪ್ರಭುರಾತ್ರಿ ಭೋಜನನ ಯಾವ ರೀತಿ ಮಾಡಬೇಕು, ಅದನ್ನ ವರ್ಷಕ್ಕೊಂದು ಸತಿ ಮಾಡಬೇಕಾ ಅಥವಾ ವರ್ಷಕ್ಕೆ ಯಾವ ರೀತಿ ಮಾಡಬೇಕು, ತಿಂಗಳಿಗ ವಾರಕ್ಕ ಅಂತ ಬಿಟ್ಟು ನೋಡ್ಬೇಕ್ರೆ, ಸತ್ಯವೇದದಲ್ಲಿ ನಾವೇನ್ ಮಾಡಿದ್ವಿ ಕಂಡಿಟ್ಕೊಂಡ್ರೆ ಇದನ್ನ ವರ್ಷಕ್ಕೊಂದು ಸತಿ ಏನ್ ಮಾಡಕ್ ನಾವು ಮಾಡಬೇಕು ಅಂತಂದ್ಬಿಟ್ಟು ಅಂದ್ರೆ, ಈ ವಾರ ನಮ್ಮ ಕರ್ತನು ನಮಗೆ ಕೊಟ್ಟಿರೋಂಥ ಮತ್ತೊಂದು ಒಂದು ಹೊರಗಡೆ ಇರುವಂಥ ಒಂದು ತೋರಿಕೆಗೆ ಇರುವಂಥ ಒಂದು ಸೂಚನೆ ಏನು ಮಾಡೋಣ ಓದೋಣ. ಅದೇನಪ್ಪ ಅಂದರೆ ಬ್ಯಾಪ್ಟಿಸಮ್ ಅದರ ಸರಿ. ಈ ದೀಕ್ಷಾ ಸ್ಥಾನ, ಈ ಬ್ಯಾಪ್ಟಿಸಮ್ ಅಂದರೆ ಅರ್ಥ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ, ಬ್ಯಾಪ್ಟಿಸಮ್ ಅಂತಂದರೆ ಏನ್ರಿ, ಒಂದು ಪಾಪನ ಬಿಟ್ಟು ದೇವ್ರ ಕಡೆ ತಿರ್ಗೋದಕ್ಕೆ ನಾವು ತೊಗೊಂಡೋದೇನ್ರಿ ಒಂದು ಬ್ಯಾಪ್ಟಿಸಮ್, ಅಥವಾ ನಮ್ಮ ವಿಶ್ವಾಸ ನಮ್ಮ ನಂಬಿಕೆ ನಾವು ಚೇಂಜ್ ಮಾಡ್ಕೊಳೋ ಏನು ಮಾಡ್ರಿ ನಾವು ತೊಗೊಂಡೋದೇನ್ರಿ ಒಂದು ಬ್ಯಾಪ್ಟಿಸಮ್. ಅದಕ್ಕೆ ಏನಪ್ಪ ಮಾಡ್ತಾರೆ ಅಂದರೆ, ಒಂದು ಚರ್ಚಿಂದ ಒಂದೊಂದು ಚರ್ಚ್ಗೆ ಹೋದ್ರೂ ಕೂಡ ಏನು ಮಾಡ್ತಾರೆ ಬ್ಯಾಪ್ಟಿಸಮ್ ಇಸಿ ಮಾಡೋದು ನಾವು ಏನು ಮಾಡ್ತೀವಿ ನೋಡ್ತೀವಿ ಅಲ್ವಾ, ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ. ಸೊ ಅದಕ್ಕೆ ಬ್ಯಾಪ್ಟಿಸಮ್ ಅಲ್ವರ. ಸೊ ಏನಕ್ಕಪ್ಪ ಬ್ಯಾಪ್ಟಿಸಮು ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ರಕ್ಷಣೆ ಹೊಂದ್ಬೇಕಾದ್ರೆ ಎಲ್ಲರೂ ಏನು ಮಾಡಬೇಕು ಒಂದು ಬ್ಯಾಪ್ಟಿಸಮ್ ಅಂತ ತಗೊಳ್ಲೇಬೇಕು ಅದರ. ಸೊ ಅದನ್ನ ನೋಡ್ಬೇಕಾದ್ರೆ, ಯಾರು ಬ್ಯಾಪ್ಟಿಸಮ್ ತೊಗೊಂಡಿದ್ರೋ ಅವ್ರಿಗೇನಿಲ್ಲ, ರಕ್ಷಣೆ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಬ್ಯಾಪ್ಟಿಸಮ್ ತೊಗೊಂಡಿರೋಂಥ ವ್ಯಕ್ತಿಗಳಿಗೆ ಕ್ರಿಸ್ತನಲ್ಲಿ ರಕ್ಷಣೆ ಇಲ್ಲ. ಅದನ್ನ ನೋಡ್ಬೇಕಾದ್ರೆ ಬ್ಯಾಪ್ಟಿಸಮ್ ಅಂತ ನಾವು ಎಲ್ಲರೂ ಏನಾದ್ರು ಕಂಪಲ್ಸರಿ ತೊಗೊಬೇಕು ಅಂತಂದೇನ್ರಿ, ಒಂದು ತತ್ವ ಏನಾಯ್ತು ಅಲ್ವರ ಬಂತು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಸೇತನಿಂದ ತಪ್ಪಿಸ್ಕೊಂಡು ದೇವ್ರುಗಡೆ ತಿರ್ಬೇಕು ಅಂದ್ರೆ ನಾವು ಮಾಡ್ಕೋ, ನಾವು ಮನಸ್ಸಾಂತರ ಹೊಂದಿದ್ದು ನಿಮ್ಮ ಬ್ಯಾಪ್ಟಿಸಮ್ ನೋಡ್ಕೋ ತಗೊಬೇಕಾಯ್ತು. ಸರಿ, ಅದಕ್ಕೆ ಏನಪ್ಪ ಆಯ್ತು ಅಂದರೆ, ಹೀಗೆ ಕಾಲ ಹೋಗ್ತಾ 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 ಮಗು ಹುಡ್ತದೆ. ಮಗು ಜ್ಞಾನ ಬರೋದಕ್ಕಿಂತ ಮುಂಚೆನೆ, ಬ್ಯಾಪ್ಟಿಸಮ್ ತೊಗೊಳಕ್ಕಿಂತ ಮುಂಚೆನೆ ಅದು ತಿರ್ಕೊಂಬಿಟ್ರೆ ಆ ಮಗು ಏನಾಗ್ಬಿಡ್ತಾರೆ ಇವಾಗ, ಒಂದು ನರ್ಕಕ್ಕೆ ಹೋಗ್ಬಿಡ್ತಾರಲ್ಲ ಅಯ್ಯೋ. ಅದಕ್ಕೆ ಏನಪ್ಪ ಮಾಡೋದು ಅಂತಂದರೆ, ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನು ಮಾಡಿದ್ರು ಒಂದು ಕಾನ್ಸೆಪ್ಟ್ ಏನು ಮಾಡಿದ್ರು ಅಲ್ಲಿ ತಂದೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅದರ ಚೈಲ್ಡ್ ಬ್ಯಾಪ್ಟಿಸಮ್ ಏನ್ರಿ, ಹುಡುಗ ಚಿಕ್ಕ ವಯಸ್ಸಲ್ಲಿ ಆಗಿದ ತಕ್ಷಣ ಏನು ಮಾಡೋದು ಎನ್ಕೊಬಿಡೋದು, ಹಾಂ ಅಲ್ಲಿ ಬ್ಯಾಪ್ಟಿಸಮ್ ಕೊಟ್ಬಿಡೋದು ಅಲ್ವರ. ಯಾಕೆ ಅಂತಂದರೆ ಏನ್ರಿ ಅಲ್ಲಿ, ಹಾಂ ಏನ್ರಿ ನೋಡ್ಬೇಕ್ರೆ, ಮಗು ಚಿಕ್ಕ ವಯಸ್ಸಲ್ಲಿ ತಿರ್ಕೊಂಬಿಟ್ರೆ ರಕ್ಷಣೆ ಇಲ್ವಲ್ಲ ಅಂತಂದ್ಬಿಟ್ಟು. ಸರಿ, ಹೌದಲ್ವ, ಕರೆಕ್ಟ್ ಅಲ್ವಾ, ಅಯ್ಯೋ ನಮ್ಮಿಂದ ನಾವು ಏನ್ಬಿಡ್ತೇವೆ ಮಗು ರಕ್ಷಣೆಗೆ ಒಂದೋದಿಲ್ಲ ನರಕಕ್ಕೆ ಹೋಗ್ಬಿಡ್ತಾ ಅಂತ ಮಾಡಿದ್ರು ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನು ಮಾಡಿದ್ರು ಶುರು ಮಾಡಿದ್ರು. ಇದಾಗಿದ್ದ ನಂತರ ಏನ್ರಿ ಆ ಮಗು ಏನಪ್ಪ ಅಲ್ಲಿವರೆಗೂ ಜೀವಂತವಾಗಿದ್ದರೆ ಓಕೆ, ಹಾಂ ಅಲ್ಲಿವರೆಗೂ ಜೀವಂತವಾಗೇ ಇಲ್ದಿರ ಇದ್ಬಿಟ್ರೆ ಮಗು ಅದಕ್ಕಿಂತ ಮುಂಚೆನೆ ಮರಣ ಅಂದ್ಬಿಟ್ರೆ ಏನು ಮಾಡೋಣ ಅವಾಗ. ಅದಕ್ಕೆ ಹೌದಲ್ವಾ ಕರೆಕ್ಟು, ಮಗು ಏನ್ರಿ ಅಲ್ಲಿ ಜೀವಂತವಾಗಿ ಇಲ್ದಿರ ಇದ್ದರೆ ಸತ್ಕಿತ್ತು ಹೋಗ್ಬಿಟ್ರೆ ವಯಸ್ಸು ಬರೋಕ್ಕಿಂತ ಮುಂಚೆ ಅವಾಗ ಏನು ಮಾಡೋದು. ಓ ಹಂಗಾರೆ ಬ್ಯಾಪ್ಟಿಸಮ್ನ ಚಿಕ್ಕ ವಯಸ್ಸಲ್ಲಿ ಕೊಟ್ಬಿಟ್ರೆ ಬೆಸ್ಟು ಅಂತ ಏನು ಮಾಡಿದ್ರೆ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಅಂತ ಮಾಡಿದ್ರು. ಸೊ ಇನ್ಫ್ಯಾಂಟ್ ಬ್ಯಾಪ್ಟಿಸಮು ನೀರು ಮುಳ್ಸೋಕ್ಕಾಯ್ತದ, ನೀರು ಮುಳ್ಸೋಕ್ಕಾಗಲ್ಲ ಮಗುನ, ಅದಕ್ಕೆ ಏನು ಮಾಡೋದು ಅಂತಂದರೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಲ್ದರ, ನೀರು ತೊಗೊಂಡು ಏನು ಮಾಡೋದು ಮೈ ಮೇಲೆ ಚಿಮ್ಸ್ಬಿಡೋದು ಅದರ ತಂದೆ. ಅದೇ ನೋಡ್ಬೇಕ್ರೆ ಏನ್ರಿ ತಂದೆ ಮಗ ಪವಿತ್ರ ಆತ್ಮನ ಹೆಸರಲ್ಲಿಂದ್ರೆ ಒಂದು ದೀಕ್ಷಾಸ್ನಾನ ಏನು ಮಾಡೋದು ಕೊಟ್ಬಿಡೋದು. ಅದಕ್ಕೆ ಕೆಲವು ಜನ ಏನು ಮಾಡಿದ್ರು ಈ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಏನು ಮಾಡಿದ್ರು, ನಮಗನ್ನು ಮುಳ್ಸೋಕ್ಕಾಗಲ್ವಲ್ಲ, ಅದಕ್ಕೆ ಏನಪ್ಪ ಮಾಡಿದ್ರು ಅಂತಂದರೆ ಏನ್ರಿ ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಮಗುಗೆ ಏನು ಮಾಡ್ಬಿಡೋದು ಬ್ಯಾಪ್ಟಿಸಮು ಕೊಟ್ಬಿಡೋದು ಅಲ್ದರ. ಆಮೇಲೆ ಇವಾಗ ಈ ಬ್ಯಾಪ್ಟಿಸಮು ಹೀಗಾಯಿತು, ಆವಾಗ ನೆಕ್ಸ್ಟು ನಾವು ಏನಪ್ಪ ಮಾಡೋದು ಅಲ್ದರ ಅಂತ ನೋಡ್ಬೇಕ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನ್ರಿ, ಆವಾಗ ನೆಕ್ಸ್ಟು ಏನಪ್ಪ ಮಾಡಿದ್ರೆ ಮಗುನ ಚೈಲ್ಡ್ ಬ್ಯಾಪ್ಟಿಸಮ್ ಕೊಟ್ಟಿದ್ಮೇಲೆ ಆ ಮಗು ವಯಸ್ಸಿಗೆ ಬರೋ ತನಕ ಆ ಮಗುಗೆ ಏನು ಮಾಡ್ಕೊ ಪ್ರಾಪರಾಗಿ ಗೈಡೆನ್ಸ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಗಾಡ್ ಫಾದರ್ ಗಾಡ್ ಮದರ್ ಅಂತ ಏನು ಮಾಡಿದ್ರು ನೇಮಿಸಿದ್ರು. ಅಂದರೆ ಇವ್ರ ಕೆಲಸ ಏನಪ್ಪ ಗಾಡ್ ಫಾದರ್ ಗಾಡ್ ಮದರ್ದು ಅಂತಂದರೆ, ಆ ಮಗುದು ಆರ್ಥಿಕವಾಗಿ ಎಲ್ಲ ಬೆಳವಣಿಗೆಗಳು ನೋಡೋಂಥದ್ದು ಜವಾಬ್ದಾರಿ ಯಾರ್ದಪ್ಪ ಅಂತಂದರೆ ಈ ಗಾಡ್ ಫಾದರ್ ಗಾಡ್ ಮದರ್ದು ಅಲ್ದರ. ವಯಸ್ಸಿಗೆ ಬಂದಮೇಲೆ ಮಕ್ಳಿಗೆ ಏನು ಮಾಡೋದು ಒಂದು ಸ್ಪಿರಿಚುವಲಾಗಿ ಬೆಳೆಸೋಂಥ ಫುಲ್ ಜವಾಬ್ದಾರಿ ಏನು ಮಾಡ್ತಿದ್ರು ತಂದೆ ತಾಯಿ ಇವ್ರಿಗೆಲ್ಲ ಏನು ಮಾಡ್ತಿದ್ರು ಕೊಟ್ಬಿಡ್ತಾ ಇದ್ರು ಅಲ್ದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರುಗಳೇ ಬ್ಯಾಪ್ಟಿಸಮ್ ಅಲ್ದರ. ಆಮೇಲೆ ಏನಪ್ಪ ಅಂದ್ರೆ ಅಯ್ಯೋ ಮಗು ನಾವು ಬ್ಯಾಪ್ಟಿಸಮ್ ಕೊಡೋಕ್ಕಿಂತ ಮುಂಚೆ ತಿರ್ಕೊಂಬಿಟ್ಟು ಏನು ಮಾಡೋದು? ಅದಕ್ಕೆ ಏನು ಮಾಡೋದು ಅಂದರೆ ಡಾಕ್ಟ್ರಿಗೆ ಅಧಿಕಾರ ಕೊಟ್ಬಿಡೋಣ. ಮಗು ಏನೋ ಸಾಯತ್ತ ಅಂತ ಗೊತ್ತಾಗ್ಬಿಟ್ಟ ಅಂತಂದರೆ ಡಾಕ್ಟ್ರು ಇಮ್ಮಿಡಿಯೇಟಾಗಿ ಏನು ಮಾಡಬೇಕು? ತಂದೆ ಮಗ ಪವಿತ್ರ ಆತ್ಮ ದೀಕ್ಷೆ ಸ್ನಾನ ಕೊಟ್ಬಿಡಲಿ, ಆ ಮಗು ಏನಾಗ್ಬಿಡ್ತಾರೆ, ರಕ್ಷಣೆ ಬಂದ್ಬಿಡ್ತದೆ ಅಂತಂದ್ಬಿಟ್ಟು ಏನಪ್ಪ ಮಾಡಿದ್ರು ಅಂತಂದರೆ, ಈ ಚೈಲ್ಡ್ ಬ್ಯಾಪ್ಟಿಸಮ್ ಕೊಡೋಕ್ಕಂಥ ಅಧಿಕಾರನ ಯಾರಿಗಪ್ಪ ಕೊಟ್ಬಿಟ್ರು ಅಂತಂದರೆ ಡಾಕ್ಟ್ರುಗಳಿಗೆ ಏನು ಮಾಡಿದ್ರು, ಕೊಡೋಕ್ಕೆ ಶುರು ಮಾಡಿದ್ರು. ಆವಾಗೇ ಏನಾಯಿತು ಅಂದರೆ, ಮಗು ಹುಟ್ಟಿದ ತಕ್ಷಣ ಮತ್ತು ಮಗು ಸಾಯ್ತು ಅಂತ ಗೊತ್ತಾದ ತಕ್ಷಣ ಡಾಕ್ಟ್ರ್ ಏನು ಮಾಡೋದು ಅದಕ್ಕೆ? ಅನಾಯಿಂಟ್ ಮಾಡ್ಬಿಡೋರು. ಓ ಮಗು ಏನಾಗ್ಬಿಡ್ತು, ರಕ್ಷಣೆ ಬಂದ್ಬಿಡ್ತು ಅಂತದಲ್ಲ. ಸೊ ಅದರಿಂದ ಈ ಥರ ಒಂದು ಆಲೋಚನೆಗಳೇ ಅಂತಲ್ಲ ಬರೋಕ್ಕೆ ಅಲ್ಲಿ ಶುರು ಆಯಿತು. ಆಮೇಲೆ ಬ್ಯಾಪ್ಟಿಸಮ್ ಎಷ್ಟು ಸತಿ ತಗೊಬೇಕು ಅಂತಂದರೆ, ಕೆಲವು ಜನ ಹೇಳ್ತಾರೆ 3 ಸತಿ ತೊಗೊಬೇಕು. ಯಾಕೆ 3 ಸತಿ ಮುಳುಗಬೇಕು? ತಂದೆ ಮಗ ಇಂದ್ರಿಯ ಆಮೇಲೆ ಪವಿತ್ರಾತ್ಮನ ಹೆಸರಿನಲ್ಲಿ ನೋಡ್ರ, ಮೂರು ಮೂರು ವ್ಯಕ್ತಿಗಳು. ಸೊ 3 ಜನ, ಸೊ ಮೂರಲ್ಲಿ ಏನು ಮಾಡ್ತಾವೆ ಬ್ಯಾಪ್ಟಿಸಮ್ ತಗೊಬೇಕು. ಇನ್ನು ಕೆಲವು ಜನ ಹೇಳ್ತಾರೆ, ಇಲ್ಲ ಬ್ರದರ್ ಬ್ಯಾಪ್ಟಿಸಮ್ ಅಂದ್ರೆ ಏನ್ರಿ, ಹಾಂ ಬ್ಯಾಪ್ಟಿಸಮ್ ಎಷ್ಟು ತಗೊಬೇಕು? 7 ಟೈಮ್ಸ್ ನಾವು ಏನು ಮಾಡಬೇಕು, ಮುಳುಗಬೇಕು. ಅದೇ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸರಸ್ವಗಳೇ ಏನ್ರಿ, 7 ಟೈಮ್ಸ್ ಯಾಕೆ? ನಮ್ಮ ನೀರಲ್ಲಿ ಏನು ಮಾಡುತ್ತೆ, 7 ಸತಿ ಮುಳುಗಿದ್ರು ಅದರ, 1 ಸತಿ ಅಲ್ಲ, 2 ಸತಿ ಅಲ್ಲ, 7 ಸತಿ ಮುಳುಗದಾವಾಗೇನೆ ಏನಾಗಿದ್ದು ಅವ್ರ ಪಾಪ ಎಲ್ಲ ಏನಾಗಿದ್ದು ಪರಿಹಾರಾಗಿದ್ದು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಸ್ವಗಳೇ ಏನ್ರಿ, 7 ಟೈಮ್ಸ್ ಅದರ ನೀರು ಏನು ಮಾಡ್ಬೇಕು, 7 ಸತಿ ಮುಳುಗಬೇಕು ಅಂತ. ಈ ಥರ ಏನಾಯ್ತು ಅಂದರೆ ಅನೇಕ ವಿಚಾರಗಳೇ ಮತ್ತು ಬರೋಕ್ಕೆ ಶುರು ಆಯಿತು ಕರ್ತನಲ್ಲಿ ಪ್ರೀತಿ ಅಂತ ಸರಸ್ವಗಳೇ. ಅದರಿಂದ ಬ್ಯಾಪ್ಟಿಸಮ್ ಅಂದರೆ ಏನಪ್ಪ ಅಂತಂತಂದರೆ, ನಾವು ಯೇಸು ಕ್ರಿಸ್ತನ ಅಂಗೀಕಾರಕ್ಕೆ ಮಾಡೋದಕ್ಕಿಂತ ಮುಂಚೆ ಇರುವಂಥ ಸಕಲ ಪಾಪಗಳನ್ನ ಏನ್ರಿ ದೇವರು ಈ ತೊಳೆಯೋದಕ್ಕೆ ಇಟ್ಟಿರೋಂಥ ಏರ್ಪಾಡೇ ಏನಪ್ಪ ಅಂದರೆ ಬ್ಯಾಪ್ಟಿಸಮ್. ಅದಕ್ಕೆ ಯೇಸು ಕ್ರಿಸ್ತು ಬಂದಿದ್ದ ನಂತರ ಪಾಪ ಮಾಡ್ತಿರಲ್ಲ, ಅದಕ್ಕೇನಪ್ಪ ಅಂತ ಕೇಳಿದವಾಗ ಅದಕ್ಕೆ ಅಂತ ಅಂದ್ಬಿಟ್ರು ಅಂದರೆ, ಹೇ ಅದಕ್ಕೆ ಪ್ರಭುರಾತ್ರಿ ಭೋಜನ ಇಲ್ವಾ, ಆ ಪ್ರಭುರಾತ್ರಿ ಭೋಜನ ಮಾಡೋಕೆ ಅವಾಗವಾಗ ತಗೊತಾ ಇರಬೇಕು ಅಂತ ಏನು ಮಾಡಿದ್ರು, ಈ ಥರ ಒಂದು ಏನು ಮಾಡಿದ್ರು ಒಂದು ಕಲ್ಪನಾ ಕಥೆಗಳನ್ನ ಏನು ಮಾಡಿದ್ರು ಸೃಷ್ಟಿ ಮಾಡೋಕ್ಕೆ ಏನು ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು ಅಲ್ದರ. ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋಕ್ಕಿಂತ ಮುಂಚೆ ಎಲ್ಲ ಪಾಪಗಳನ್ನ ದೇವರೇ ಮಾಡಿದ್ರು, ನಮ್ಮನ್ನ ಯೇಸು ಕ್ರಿಸ್ತನ ಮೇಲೆ ಇಟ್ಟೆ ಅಂತ ನಂಬಿಕೆನೇ ಮಾಡಿದ್ರು ಕ್ಷಮಿಸಿದ್ರು. ಸರಿ, ಇವಾಗ ಯೇಸು ಕ್ರಿಸ್ತು ಬಂದಿದ್ದ ನಂತರ ನಾವು ಮನಸ್ಪೂರ್ವಕವಾಗಿ ಮಾಡ್ತೀರಿ ಪಾಪಗಳು, ಮನಸ್ಪೂರ್ವಕವಾಗಿ ಮಾಡೋದಿಲ್ಲ ಪಾಪಗಳು, ಈ ಪಾಪಗಳಿಗೆಲ್ಲ ಹೆಂಗಪ್ಪ ಕ್ಷಮಾಪಣೆ ಅಂತ ಹೇಳ್ಬೇಕಾದ್ರೆ ಏನ್ರಿ, ಅವಾಗೆ ಬ್ಯಾಪ್ಟಿಸಮ್ ಆಗೋಯ್ತು. ಅವಾಗ ನೆಕ್ಸ್ಟ್ ಏನು ಮಾಡಬೇಕು, ಪ್ರಭು ರಾತ್ರಿ ಭೋಜನ ಮಾಡೋಕ್ಕೋ, ನಾವು ದಿನ ಏನು ಮಾಡಬೇಕು ತಗೊಂತಾರೆ, ಅವಾಗ ಎಲ್ಲ ಏನಾಗ್ತಾರೆ ಆತನ ಮರಣ ಏನು ಮಾಡ್ದಂಗೆ ನೆನೆಸ್ಕೊಂಡಂಗೆ ಅಂತಂದ್ಬಿಟ್ಟು ಅದರ. ಆಯ್ತಾ, ಬ್ಯಾಪ್ಟಿಸಮ್ ಎಷ್ಟೇ ತಗೊಬೇಕು ಅದರ, ಹಾಂ ಇದಕ್ಕೂ ಬ್ಯಾಪ್ಟಿಸಮ್ ಸಂಬಂಧ ಇದೆಯಾ ಅಂತ ನೋಡ್ಬೇಕಾದ್ರೆ ಓದ ನೋಡಿ, 1ನೇ ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ, 1 ಜಾನ್ 1 ಚಾಪ್ಟರ್ 7th ವರ್ಸ್ ಓದ್ತೀರ ಯಾರಾದ್ರ? ವಿಜಯ್ ಕುಮಾರ್ ಇಸ್ಟರ್
ಆದರೆ ಆತನು
ಓದಿ ಓದಿ ಇಸ್ಟರ್. ಇಷ್ಟ ಓದಿ. ಸ್ಯಾಮ್ಸಂಗ್
ಆದರೆ ಆತನು ಬೆಳಕಿನಲ್ಲಿ ಇರುವಂತನೇ. ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಅನುಸರ
ಹೋದ್ರಿ ಹೋದ್ರಿ
ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮ
ನೋಡ್ರ, ಯೇಸು ಕೃಷ್ಣ ರಕ್ತವು ನಮ್ಮ ಸಕಲ ಪಾಪನ ಏನ್ ಮಾಡ್ತಂತೆ, ಶುದ್ಧಿ ಮಾಡ, ಸಕಲ ಪಾಪ ಇಡೀ ಎಲ್ಲ ಪಾಪಗಳನ್ನ ಶುದ್ಧಿ ಮಾಡೋದಕ್ಕೆ ಏನ್ಕಪ್ಪ ಸಾಮರ್ಥ್ಯ ಇದೆ ಅಂತಂದ್ರೆ, ಯೇಸು ಕೃಷ್ಣ ರಕ್ತಕ್ಕೆ ಏನಾಗಿದೆ ಸಾಮರ್ಥ್ಯ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ. ಅದಕ್ಕೆ ಬ್ಯಾಪ್ಟಿಸಮ್ ಅಂತಂದ್ ಏನಪ್ಪ ಅಂದ್ರೆ ಏನ್ರಿ, ಪಾಪಗಳನ್ನ ಕ್ಷಮಿಸೋದಿಕ್ಕೆ ಬ್ಯಾಪ್ಟಿಸಮ್ ಅಲ್ವರ. ಹಾಗಾದ್ರೆ ಯಾಕೆ ಈ ಥರ ಬಂತು ಅಂದರೆ, ಏನ್ರಿ ಬೈಬಲ್ನಲ್ಲಿ ಏನ್ರಿ ಸ್ನಾನೀಕರಣ ಯೋಹಾನ ಇದೇ ಬ್ಯಾಪ್ಟಿಸಮ್ ಏನು ಮಾಡಿದ್ದು ಕೊಟ್ಟಿದ್ದು ಯಾರಿಗೆ, ಇಸ್ರೇಲ ಜನಗಳಿಗೆ ಅವ್ರು ಕೊಟ್ಟಿದ್ದು ಅಲ್ವರ. ಓದಿ ಮತ್ತೆ 3ನೇ ಅಧ್ಯಾಯ 11ನೇ ವಾಕ್ಯ, ಮತ್ತೆ 3:11.
ನಾನಂತೂ ನಿಮ್ಮನ್ನು ಮನಸ್ಸು ತಿರುಗಿಸಿಕೊಳ್ಳಬೇಕು ಬೇಕೆಂಬುದಕ್ಕೆ.
ಜಾನ್ ಬ್ರದರ್, ನಿಮ್ ಬ್ಯಾಕ್ ಗ್ರೌಂಡ್ ತುಂಬಾ ಸೌಂಡ್ ಬರ್ತಾ ಇದೆ, ಡಿಸ್ಟರ್ಬೆನ್ಸ್. ದಯವಿಟ್ಟು ಸ್ವಲ್ಪ ಸೈಲೆಂಟ್ ಆಗಿರೋದಕ್ಕೆ ಕೂತು ಹೇಳಕ್ ಓದಕ್ಕಾಗ್ತದ?
ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂದುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ.
ನೋಡ್ರ
ಆತನು
ಏನ್ರಿ, ನಾನಂತೂ ಏನ್ರಿ ಮನಸ್ಸು ತಿರುಗಿಕೊಳ್ಳಬೇಕಂತ ನಿಮ್ಗೆ ಏನ್ ಮಾಡ್ತೀನಿ, ಬ್ಯಾಪ್ಟಿಸಮ್ ಕೊಡ್ತೀನಿ. ನೋಡಿದ್ರ ಮಾನಸಾಂತರ ಹೊಂದೋದಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ತೀನಿ, ದೀಕ್ಷಾಸ್ನಾನ ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ಯೋವಾನ ಕೊಟ್ಟಿರಂತ ಬ್ಯಾಪ್ಟಿಸಮ್ ಏನ್ಕಪ್ಪ, ಮಾನಸಾಂತರ ಹೊಂದೋದಕ್ಕೆ, ಮನ ತಿರುಗೋದಿಕ್ಕೆ. ನೋಡಿ ಅದೇ ಮತ್ತೆಯಲ್ಲಿ 3ನೇ ಅಧ್ಯಾಯ 6ನೇ ವಾಕ್ಯ.
ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು.
ನೋಡ್ರ ಪಾಪಗಳನ್ನ ಹರಿಕೆ ಮಾಡಿ ಏನ್ ಮಾಡಿದ್ರು, ಯೋಗದ ನದಿಯಲ್ಲಿ ದೀಕ್ಷಿಸ್ತಾನ ತಗೊಂತ ಇದ್ದಾರೆ. ನೋಡ್ರ ಅಂದ್ರೆ ಪಾಪಗಳನ್ನ ಹರಿಕೆ ಮಾಡಿ ಪಾಪಗಳನ್ನ ಪ್ರಾಯಶ್ಚಿತ ಹೊಂದೋದಿಕ್ಕೇನೆ ಏನ್ರಿ ಯೋವಾನ ದೀಕ್ಷಾ ಸ್ಥಾನ ಏನ್ ಮಾಡಿದ್ದು ಕೊಟ್ಟಿದ್ದು. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಯಾರು ಕೊಟ್ಟಿದ್ದು? ಯೋವಾನ್. ಇವನ್ನ ಯೇಸು ಕ್ರಿಸ್ತನ ಅಪೋಸ್ತಲರು ಕೂಡ ಇದೇ ಬ್ಯಾಪ್ಟಿಸಮ್ ಏನ್ ಮಾಡಿದ್ದು ತಗೊಂಡಿದ್ದು, ಇದೇ ಬ್ಯಾಪ್ಟಿಸಮ್ ಕೊಟ್ಟಿದ್ದು. ಯೋಹಾನ 4ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ದಯವಿಟ್ಟು ಓದಿ.
ಯೇಸು ಯೋಹಾನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಫರಿಸೆಯರು ಕೇಳಿದರೆಂದು ಕರ್ತನಿಗೆ ತಿಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲೀಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು.
ನೋಡ್ರ ಯೇಸು ಕ್ರಿಸ್ತನ ಶಿಷ್ಯನರು ಕೂಡ ಇದೇ ಬ್ಯಾಪ್ಟಿಸಮ್ ಕೊಡಿಸ್ತಾರೆ ಅಲ್ವರ. ಆದ್ರೆ ಇದು ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ, ಯೇಸು ಕ್ರಿಸ್ತು ಯಾರಿಗೂ ಬ್ಯಾಪ್ಟಿಸಮ್ ಕೊಡ್ಲಿಲ್ವಂತೆ. ಯಾರಪ್ಪ ಕೊಟ್ಟಿದ್ದು ಅಂತ ನೋಡ್ತಿದ್ರೆ ಎಲ್ಲ ಅಪೋಸ್ತಲರು ಏನ್ ಮಾಡಿದ್ರು ಕೊಟ್ಟಿರೋದು. ಸಿ ಏನಕ್ಕೆ ಈ ಪ್ರಶ್ನೆಗೆ ಕೊನೆಯಲ್ಲಿ ನಾವು ಏನ್ ಮಾಡೋ ಉತ್ತರನ ನೋಡೋಣ. ಓಕೆನಾ? ಆಯ್ತಾ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ದೀಕ್ಷಾ ಸ್ಥಾನ ಅದರ ಬ್ಯಾಪ್ಟಿಸಮ್ ಅಂತ ಅಂದ್ಬಿಟ್ಟು ಏನ್ರಿ ನಮ್ಮ ಪಾಪಗಳನ್ನೆಲ್ಲ ಹರಿಕೆ ಮಾಡಿ ಪಾಪಗಳೆಲ್ಲ ಬಿಟ್ಟು ದೇವ್ರ ಕಡೆ ಬಂದಿದೆ ಅಂತ ಪ್ರಾಯಶ್ಚಿತ ಹೊಂದೋದಿಕ್ಕೋಸ್ಕರ ಏನ್ರಿ ಒಂದು ಸೂಚನೆಯಾಗೆ ಕೊಡ್ತಾ ಇದ್ದಾರಪ್ಪ ಅಂದರೆ ಬ್ಯಾಪ್ಟಿಸಮ್. ಅಪೋಸ್ತಲ ಕೃತ್ಯಗಳು 2:38 ಓದಿ.
ಪೇತ್ರನು ಅವರಿಗೆ
ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ.
ನೋಡ್ರ
ಆಗ ನೀವು
ಏನ್ರಿ
ಪವಿತ್ರಾತ್ಮ ದಾನವನ್ನು ಹೊಂದುವಿರಿ.
ವೆರಿ ಗುಡ್ ಸ್ಟಾರ್ ಅಲ್ರ ಏನ್ರಿ ನಿಮ್ಮ ಪಾಪಗಳನ್ನ ಹರಿಕೆ ಮಾಡಿ ಏನ್ರಿ ಅದರ ಪಾಪಗಳನ್ನ ಪರಿಹಾರ ಹೊಂದೋದಕ್ಕೋಸ್ಕರ ಏನ್ರಿ ನೀವು ದೇವ್ರ ಕಡೆ ತಿರುಗಿದ್ರಿ ಅಂತ ನೋಡ್ಸೋದಕ್ಕೋಸ್ಕರ ಏನ್ ಮಾಡಿ ನೀವು ಬ್ಯಾಪ್ಟಿಸಮ್ ತಗೊಳ್ಳಿ, ದೀಕ್ಷೆ ಸ್ನಾನ ಏನ್ ಮಾಡ್ರಿ ನೀವು ತಗೊಂಡ್ಲಿ ಅದರ ಸೇರಿ ಕರ್ತನಲ್ಲಿ ಪ್ರೀತಿ ಅಂತ ಸೊರ್ಲಿ. ವೆರಿ ಗುಡ್. ಇಷ್ಟು ಒಂದು ಎಲ್ಲಾ ವಾಕ್ಯಗಳು ಏನಪ್ಪ ನೋಡಿದ್ರಿ ಅಂದ್ರೆ ಬ್ಯಾಪ್ಟಿಸಮ್ ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲ ಹರಿಕೆ ಮಾಡಿ ನಮ್ಮ ಪಾಪಗಳಿಂದ ಪರಿಹಾರ ಹೊಂದಿದ್ದೀವಿ ಅಂತ ನೋಡ್ಸೋದಕ್ಕೋಸ್ಕರ ತಗೊಂತ ಇರೋದು ಏನಪ್ಪ ಅಂದರೆ ದೀಕ್ಷಾ ಸ್ಥಾನ, ಬ್ಯಾಪ್ಟಿಸಮ್, ಕರ್ತನಲ್ಲಿ ಪ್ರೀತಿ ಅಂತ ಸರಸ್ಗಳೇ. ಹಾಗಿರ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಆಗ್ತೀನಿ, ಏನಪ್ಪ ಅಂದರೆ ಜೀಸಸ್ ಕ್ರೈಸ್ಟ್ ಹೆಂಗೆ ತೊಗೊಂಡ್ರು ಬ್ಯಾಪ್ಟಿಸಮ್? ಯೇಸು ಕ್ರಿಸ್ತು ಕೂಡ ಬ್ಯಾಪ್ಟಿಸಮ್ ತೊಗೊಂಡ್ರಲ್ವ, ಏನಕ್ಕೆ ತೊಗೊಂಡಿದ್ದು ಮತ್ತೆ ಬ್ಯಾಪ್ಟಿಸಮ್? ಇವಾಗ ಯೇಸು ಕ್ರಿಸ್ತು ಪಾಪಿನಾ ಹೇಳ್ರಿ,
ಇಲ್ಲದೆ
ಮತ್ತೆ ಏನಕ್ಕೆ ತೊಗೊಂಡ್ರು ಅವ್ರು ಬ್ಯಾಪ್ಟಿಸಮ್? ಅವ್ರು ತೊಗೊಂಡ್ರಲ್ಲ ಯೌವನ ಸ್ನಾನಕ್ಕಿಂತ ಕೈಲೇನೆ ಯೌವನ ಸ್ನಾನಕ್ಕನ್ ಕೊಟ್ಟಿರಂತ ಬ್ಯಾಪ್ಟಿಸಮ್ ಯಾರು ತಗೊಂಡ್ರಂತೆ? ಯೇಸು ಕ್ರಿಸ್ತು ತಗೊಂಡ್ರಂತೆ. ಮತ್ತೆ ಹಿಂಗೆ ತೊಗೊಂಡ್ರ ಯೌವನ ಸ್ನಾನಕ್ಕೆ ಕೊಟ್ಟಿರಂತ ಬ್ಯಾಪ್ಟಿಸಮ್ ಏನಕ್ಕೆ? ಇವಾಗ ನೋಡಿದ್ಲ ನಿಮ್ಮ ಪಾಪಗಳನ್ನ ಏನ್ರಿ ಏನ್ರಿ ಬಿಡುಗಡೆ ಆಗಿದ್ದೀರಾ ಅಂತ ನೋಡ್ಸೋದಕ್ಕೋಸ್ಕರ, ಮಾನಸಾಂತರ ಹೊಂದಿದ್ದೀರಾ ಅಂತ ನೋಡ್ಸೋದಕ್ಕೋಸ್ಕರ ಏನ್ರಿ ಪಾಪಗಳನ್ನ ಹರಿಕೆ ಮಾಡಿ ನೀವೇನು ಮಾಡಿ ನೀವು ದೇವ್ರ ಕಡೆ ತಿರುಗಿದ್ದೀರಾ ನೋಡ್ಸೋದಕ್ಕೋಸ್ಕರ ಬ್ಯಾಪ್ಟಿಸಮ್ ತಗೋಂದ್ರ? ಮತ್ತೆ ಏನಕ್ಕೆ ಜೀಸಸ್ ಕ್ರೈಸ್ಟ್ ತಗೊಂಡ್ರು? ಹಂಗಾದ್ರೆ ಜೀಸಸ್ ಕೂಡ ಪಾಪಗಳನ್ನ ಬಿಟ್ಬಿಟ್ಟಿದ್ದೀನಿ ಅಂತ ನೋಡ್ಸೋದಕ್ಕೋಸ್ಕರ ಬ್ಯಾಪ್ಟಿಸಮ್ ತಗೊಂಡ್ರ? ಹಂಗ್ರೆ ಯೇಸು ಕ್ರಿಸ್ತ ಪಾಪಿನ?
ಇಲ್ಲ ಇಲ್ಲದೆ
ಇಲ್ಲ. ಮತ್ತೆ ಯೇಸು ಕ್ರಿಸ್ತ ತಗೊಂಡಂತ ಬ್ಯಾಪ್ಟಿಸಮ್ ಅರ್ಥ ನೀನು ಅದರ ಓದಿ ಮತ್ತೆ 3:15.
ಆದರೆ ಯೇಸು ಅವನಿಗೆ ಸತ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸುವ ತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು.
ನೋಡ್ರ, ಅದಕ್ಕೆ ಯೇಸು ಕ್ರಿಸ್ತನ ಪುತ್ರ ಕೊಟ್ರು ಅಂದ್ರೆ ಸದ್ಯಕ್ಕೆ ಒಪ್ಪಬೇಕು. ಯಾಕಂದ್ರೆ ಈ ತರ ಮಾಡಿಂದ ಎಲ್ಲಾ ಧರ್ಮವನ್ನು ಏನ್ ಮಾಡ್ತೀನಿ ಅಂತಲ್ಲೇ ನೆರವೇರಿಸಿದಂತೆ ಆಗ್ತದೆ. ಅದಕ್ಕೆ ನೀನು ಸದ್ಯಕ್ಕೆ ಒಪ್ಪಿಕೋ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿಪ್ಪ, ಅಂದ್ರೆ ಯೋವಾನ್ ಕೊಟ್ಟಂತ ಬ್ಯಾಪ್ಟಿಸಮು ಪಾಪ ಪರಿಹಾರ ಆಗೋದಿಕ್ಕೆ ಅಂದ್ರ ಪಾಪದಿಂದ ಬಿಡುಗಡೆ ಆಗೋದಿಕ್ಕೆ ಅಂದ್ರ ಬ್ಯಾಪ್ಟಿಸಮ್ ಏನ್ ಮಾಡ್ರ ಕೊಟ್ರು. ಮತ್ತೆ ಕ್ರೈಸ್ಟ್ ಏನಿಂಗ್ ತಗೊಂಡವ್ರೆ ಅಲ್ಲರ ಸ್ವಲ್ಪ ಥಿಂಕ್ ಮಾಡಬೇಕು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಬ್ಯಾಪ್ಟಿಸಮ್ ಬಗ್ಗೆ ಸ್ಟಡಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ನೋಡಬೇಕು ಯೋಹಾನ ಯಾರಿಗೆ ಬ್ಯಾಪ್ಟಿಸಮ್ ಕೊಟ್ರು ಅಂತ ಫಸ್ಟ್ ನಾವೇ ಮಾಡಬೇಕು, ಥಿಂಕ್ ಮಾಡಬೇಕು. ಅಲ್ಲರ ಯೋಹಾನ ಎಲ್ಲರಿಗೂ ಬ್ಯಾಪ್ಟಿಸಮ್ ಕೊಟ್ರ ಅಂದರೆ ಇಲ್ಲ, ಯೋಹಾನ ಕೊಟ್ಟಂಥ ಬ್ಯಾಪ್ಟಿಸಮ್ ಯಾರಿಗಪ್ಪ ಕೊಟ್ಟಿದ್ದು ಅಂತಂದರೆ ಯಹೂದ್ಯರುಗಳಿಗೆ ಏನು ಮಾಡಿದವರು ಬ್ಯಾಪ್ಟಿಸಮ್ನ ಕೊಟ್ಟಿದ್ದು, ಬೇರೆ ಎಲ್ಲರಿಗೂ ಕೊಡಲಿಲ್ಲ. ನೋಡಿ ಮತ್ತೆ ಮೂರನೇ ಅಧ್ಯಾಯ ಎರಡನೇ ವಾಕ್ಯ ಮೊದಲು ಓದಿ ಓದಿ, ಮ್ಯಾಥ್ಯೂ 3:2.
ಪರಲೋಕ ರಾಜ್ಯವು ಸಮೀಪವಾಯಿತು.
ಎರಡಾ ಹೋದ್ರು
ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದ್ಧಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು.
ಯಾರ ಕಡೆ ತಿರುಗಿರಿ? ದೇವ್ರ ಕಡೆ ತಿರುಗಿರಿ, ಮಾನಸಾಂತರ ಹೊಂದಿರಿ, ನೀವು ದೇವ್ರ ಕಡೆ ತಿರುಗಿರಿ ಅಂತಂದ್ಬಿಟ್ಟು ಬ್ಯಾಪ್ಟಿಸಮ್ ಹೇಳ್ತಾ ಕೊಟ್ರಂತೆ. ಸರಿ, ಏಳನೇ ವಾಕ್ಯ ಎಂಟನೇ ವಾಕ್ಯ ಬರ್ತಾರೆ ಹಂಗೆ. ಹಾಂ,
ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಅಂದದ್ದು, ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣ ಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು?
ನೋಡಿದ್ರ
ಹಾಗಾದರೆ
ಸಾಕ್ಬಿಡಿ ಬಿಡ್ತಾರೆ. ಅದಕ್ಕೆ ಇಲ್ಲಿ ಏನಂತ ನೋಡ್ತೀರಿ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನಂತೆ ಅಲ್ಲಿ, ಯೋಹಾನ ಬ್ಯಾಪ್ಟಿಸಮ್ ಕೊಡ್ಬೇಕಾದ್ರೆ ಯಾರಪ್ಪ ಬಂದ್ರು ಅಂತಂದ್ರೆ ಫರಿಸೇರು ಸದ್ದಿಸೇರು. ಅದರ ದೇವರ ಕೋಪದಿಂದ ಪಾರಾಗ್ಬೇಕು ಅಂತಂದ್ಬಿಟ್ಟು ನಿಮ್ಗೆ ದಾರಿ ನೋಡಿಸ್ತಾರೆ ಯಾರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಯಾರಿಗಪ್ಪ ಕೊಟ್ಟಿದ್ರು ಬ್ಯಾಪ್ಟಿಸಮ್ ಅಂತಂದ್ರೆ ಅನ್ಯ ಜನಗದವ್ರು ಯಾರಿಗೂ ಕೊಡಲ ಬ್ಯಾಪ್ಟಿಸಮ್, ಕೊಟ್ಟಿದ್ ಯಾರಿಗಪ್ಪ ಅಂತಂದ್ರೆ ಯಹೂದ್ಯರಿಗೆ ಮಾತ್ರ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಎಂದೇ ದೇವರ ಕೋಪದಿಂದ ತಪ್ಪಿಸ್ಕೊಳಕ್ಕೆ ನಿಮಗೆ ಮಾರ್ಗವನ್ನು ತೋರಿಸಿದವರು ಯಾರು? ಅದರಿಂದ ನೀವು ದೇವ್ರ ಕಡೆ ತಿರುಗಿದ್ರಾ ಅಂತ ನೋಡ್ಸೋದಿಕ್ಕೋಸ್ಕರ ತಕ್ಕ ಫಲದಿಂದ ನೀವೇನ್ ಮಾಡಿ ನೀವು ಅದನ್ನ ನೋಡ್ಸಿರಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಯಾಕೆ ಯಹೂದ್ಯರಿಗೆ ಮಾತ್ರ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಯಹೂದ್ಯರು ದೇವ್ರ ಜೊತೆಗೆ ಒಂದು ಒಡಂಬಡಿಕೆಯಲ್ಲಿದ್ದರು. ನ್ಯಾಯ ಪ್ರಮಾಣ ದೇವ್ರು ಯಾರಿಗೆ ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಇಸ್ರೇಲ್
ಯಹೂದಿ
ಜನಕ್ಕೆ. ಎಸ್,
ಇಸ್ರೇಲ್ ಜನಗಳಿಗೆ
ಯಹೂದ್ಯರಿಗೆ, ಇಸ್ರೇಲ್ ಜನಗಳಿಗೆ ಕೊಟ್ಟಿದ್ದು. ಕರೆಕ್ಟಾ? ವೆರಿ ಗುಡ್. ಅಂದ್ರ ಯಾಕಪ್ಪ ಕೊಟ್ಟಿದ್ದು ಅಂತಂದ್ರೆ, ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣದ ಒಡಂಬಡಿಕೆ ಕೇಳಿ ಏನಾಗಿದ್ರು ಅಲ್ಲಿ ಬಂದಿದ್ರು. ಅಂದ್ರ ದೇವ್ರಿಗೂ ಇಸ್ರೇಲ್ ಜನಗಳನ್ನ ಐಗುಪ್ತ ದೇಶನ ಬಿಡುಗಡೆ ಮಾಡ್ಕೊಂಡು ಕನಾನ್ ದೇಶಕ್ಕೆ ಕರ್ಕೊಂಡ್ ಬರ್ಬೇಕಾದ್ರೆ ಸಿನಾಯಿ ಪರ್ವತದ ಹತ್ರ ನ್ಯಾಯ ಪ್ರಮಾಣದ ಒಡಂಬಡಿಕೆ ಏನ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಮಾಡ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ. ನ್ಯಾಯ ಪ್ರಮಾಣದ ಒಡಂಬಡಿಕೆ ಏನ್ರಿ ಮಾಡ್ಬಿಟ್ಟು ಏನ್ರಿ ಆ ನ್ಯಾಯ ಪ್ರಮಾಣಕ್ಕೆ ಪ್ರಕಾರ ಹಿಂಗೆ ನಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಇಡೀ ಇಸ್ರೇಲ್ ಜನಗಳಿಗೆ ಆಲ್ರೆಡಿ ಒಂದ್ಸತಿ ಬ್ಯಾಪ್ಟಿಸಮ್ ಏನಾಗಿದೆ ಆಗಿದೆ. ಯಾವಾಗ ಆಗಿದೆ? ಮೋಸೆಯಲ್ಲಾಗಿದೆ ಅಂತ ನೋಡ್ರಿ ಅಂತೀನಿ. ಎಲ್ಲಿ ಹೇಳ್ತಾರೆ? 1 ಕೊರಿಂಥ 10:1-2.
ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನಿಮ್ಮ ಲಕ್ಷ್ಯ ಬಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು.
ನೋಡ್ರ ಯಾರಲ್ಲಿ? ಮೋಶೆಯಲ್ಲಿ. ಅಂದ್ರ ಮೋಶೆಯ ಶಿಷ್ಯರಾಗೋದಿಕ್ಕೋಸ್ಕರ ಏನ್ರಿ ಅವರು ದೀಕ್ಷೆ ಸ್ಥಾನ ತಗೊಂಡ್ರಂತೆ. ಎಲ್ಲಿ? ಕೆಂಪು ಸಮುದ್ರ ದಾಟ್ಬೇಕಾದ್ರೆ ಇಡೀ ರಾಜ್ಯಕ್ಕೆ, ಇಸ್ರೇಲ್ ರಾಜ್ಯಕ್ಕೆ ಏನಾಗ್ಬಿಡ್ತು? ಬ್ಯಾಪ್ಟಿಸಮ್ ಮಾಡ್ಬಿಡ್ತು. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ, ಇಸ್ರೇಲ್ ಜನಗಳು ಎಲ್ಲಾರು ನ್ಯಾಯಪ್ರಮಾಣ ಒಡಂಬಡಿಕೆ ಕೇಳಿ ಇರೋದಿಂದ ಮೋಶೆ ಶಿಷ್ಯನರಾಗೋದಿಕ್ಕೋಸ್ಕರ ಆಲ್ರೆಡಿ ಏನ್ ಮಾಡಿದ್ರು ಬ್ಯಾಪ್ಟಿಸಮ್ನ ತಗೊಂಡಿದ್ರೆ, ಆ ಬ್ಯಾಪ್ಟಿಸಮ್ ಪ್ರಕಾರ ನ್ಯಾಯ ಪ್ರಮಾಣಕ್ಕೆ ಇವರು ಬದ್ಧರಾಗಿರ್ಬೇಕಾಯ್ತು. ನ್ಯಾಯ ಪ್ರಮಾಣಕ್ಕೆ ಎಲ್ಲಾ ರೀತಿಯಲ್ಲಿ ವಿಧೇಯರಾಗಿರ್ಬೇಕಾಯ್ತು. ಆದರೆ ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣ ಪ್ರಕಾರ ದೇವರಿಗೆ ವಿಧೇಯರಾಗಿರ್ಲಿಲ್ಲ, ಅವಿಧೇಯರಾಗಿದ್ರು. ಅದಕ್ಕೆ ಯೋಹಾನ ಬ್ಯಾಪ್ಟಿಸಮ್ ಕೊಡ್ಬೇಕ್ರಿ. ಏನ್ ಹೇಳಿದ್ರು? ಎಲೆ ಸರ್ಪ ಜಾತಿಗಳವರೇ, ದೇವರ ಕೋಪದಿಂದ ಏನ್ರಿ ತಪ್ಪಿಸ್ಕೊಳಕ್ಕೆ ನಿಮ್ಗೆ ಮಾರ್ಗ ನಡೆಸಿದ್ ಯಾರು ಅಂತಂದ್ಬಿಟ್ಟು, ನೀವು ಮಾನಸಾಂತರ ಹೊಂದಿದ್ದೀರಾ, ದೇವ್ರ ಕಡೆ ತಿರುಗಿದಿರ ಅಂತ ತಕ್ಕ ಫಲಗಳಿಂದ ತೋರಿಸಿ ಅಂತಂದ್ಬಿಟ್ಟು ಏನ್ರಿ ಪಾಪದ ಪರಿಹಾರಕ್ಕಾಗಿ ಬ್ಯಾಪ್ಟಿಸಮ್ ಏನ್ ಮಾಡಿದ್ರಂತೆ ಕೊಟ್ರಂತೆ, ಯಾರಿಗೆ? ಯಹೂದಿಯರಿಗೆ. ಇದೇ ದೀಕ್ಷಾ ಸ್ಥಾನನ ಅಪೋಸ್ಟ್ಲ್ ಪೌಲ್ ಕೂಡ ಏನ್ ಮಾಡಿದ್ರು ತಗೊಂಡ್ರು. ಇಲ್ಲಿ ಅಪೋಸ್ಟ್ಲ್ ಕೃತ್ಯಗಳು 22:16 ಓದಿ. ಅಪೋಸ್ಟ್ಲ್ ಕೃತ್ಯಗಳು 22:16.
ಈಗ ನಿನಗೆ ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಎದ್ದು ಆತನು ಹೆಸರನ್ನು ಹೇಳಿಕೊಳ್ಳುವವನಾಗಿ ದಿಕ್ಷಾಸನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು.
ನೋಡ್ರ ಇದ್ಯಾಕೆ ಏನ್ರೆ ಸಾವಕಾಶ ಮಾಡಿತಿ? ಆತನ ಹೆಸರನ್ನು ಹೇಳ್ಬಿಟ್ಟು ಏನ್ ಮಾಡ ನೀನು? ನಿನ್ನ ಪಾಪನೆಲ್ಲ ತೊಳೆದುಕೊಳ್ಳುವಂತೆ ದೀಕ್ಷೆ ಸ್ನಾನ ಮಾಡಿಸಿಕೊ. ನೋಡ್ರ ಹಂಗ್ರೆ ಅಪೋಸ್ಟ್ಲು ಪೋಲೆ ಮಾಡ್ರೆ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ, ಪಾಪಗಳೆಲ್ಲ ತೊಳ್ಕೊಳಕ್ಕೋಸ್ಕರ ದೀಕ್ಷೆ ಸ್ನಾನ ಮಾಡಿಸ್ಕೊಳೋರು ಯಾಕೆ? ಅಪೋಸ್ಟ್ಲು ಪೌಲ್ ಕೂಡ ನ್ಯಾಯಪ್ರಮಾಣ ಏನಾಗಿದ್ದ ಇದ್ದಿದ್ದು ಹೇಳ್ತಾರಲ್ಲ, ನಾನು ಫರಿಸೇನು ಫರಿಸೇನು, ಯಹೂದ್ಯರಲ್ಲಿ ನಾನು ಯಹೂದ್ಯನೋ ಅಲ್ದರ ಧರ್ಮಶಾಸ್ತ್ರ ವಿಚಾರ ನೋಡ್ಬೇಕಾದ್ರೆ ನಿಷ್ಕಳಂಕನು ಅಂತ ಏನ್ ಮಾಡ್ತಾರೆ ಅಪೋಸ್ಟ್ಲು ಪೌಲ್ ಹೇಳ್ತಾರೆ. ಯಾಕೆ ಅಂದ್ರೆ ಎಲ್ಲ ನ್ಯಾಯಪ್ರಮಾಣ ಕಡೆ ಇದ್ರು ನ್ಯಾಯಪ್ರಮಾಣಕ್ಕೆ ವಿರುದ್ಧವಾಗಿ ನಡೆದಿರೋದ್ರಿಂದ ಮಾನಸಾಂತರ ಹೊಂದಿರೋದಕ್ಕೋಸ್ಕರ ದೇವ್ರ ಕಡೆ ತಿರುಗಿದಿರ ಅಂತ ನೋಡ್ಸೋದಕ್ಕೋಸ್ಕರ ಯಹೂದ್ಯರುಗಳಿಗೆ ಈ ದೀಕ್ಷಾಸ್ನಾನ ಕೊಟ್ಟರು. ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೊರಲ್ಲ. ಇದು ಎಲ್ಲಿವರೆಗೂ ಮಾತ್ರ ಇತ್ತು ಅಂತಂದ್ರೆ ಬರೀ ಯಹೂದ್ಯರಿಗೆ ಮಾತ್ರ, ಎಲ್ಲಿವರೆಗೂ ಅಂತಂದ್ರೆ ಇಸ್ರೇಲ್ಗೆ 70 ವಾರಗಳು ಕೃಪೆಯ ಸಮಯ ಅಂತ ಕೊಟ್ಟಿದ್ರು. ಆ ಕೃಪೆಯ ಸಮಯ ತೀರುವ ತನಕ 70 ವಾರಗಳು ಮಾತ್ರ ಇವ್ರಿಗೆ ಏನಾಗಿದ್ದು ಸೀಮಿತವಾಗಿತ್ತು. ಯಾವ್ದು 70 ವಾರಗಳು? ದಾನಿಯೇಲ್ 9ನೇ ಅಧ್ಯಾಯದಲ್ಲಿ ಬರುವಂತ 70 ವಾರಗಳು ಅಲ್ದರ ಏನ್ರಿ? 70 ವಾರಗಳು ದೇವರು ಇಸ್ರೇಲ್ ಜನಗಳಿಗೆ ಕೃಪೆ ಕೊಟ್ಟಿ ಅಂತ ಹೇಳ್ತಾರೆ ಗೊತ್ತಾ? ಆ ಕೃಪೆಯ ಸಮಯ ಕರೆಕ್ಟ್ ಆಗಿ ತೀರುವ ತನಕ ಏನಪ್ಪ ಆಗಿತ್ತು ಅಂದ್ರೆ ಸ್ಪೆಷಲ್ ಗ್ರೇಸ್ ಯಾರಿಗಿತ್ತು ಅಂದ್ರೆ ಯಹೂದ್ಯರಿಗಿತ್ತು. ಅದಕ್ಕೆ ದೇವರು ಸಭೆಗೆ ಚಿಕ್ಕ ಹಿಂಡಾಗಿ ಆರಿಸ್ಕೊಬೇಕಂತ ಫಸ್ಟ್ ಏನಪ್ಪ ಮಾಡಿದ್ದು ಅಂತಂದ್ರೆ ಯಹೂದ್ಯರಲ್ಲಿ ಮಾಡಿದ್ರು ಒಂದು ಗುಂಪನ್ನ ಏನ್ ಮಾಡಿದ್ರು ಅವ್ರು ಆಯ್ಕೆ ಮಾಡಿದ್ರು ಅಲ್ವರ. ಒಂದು ಯಹೂದ್ಯರಲ್ಲಿ ಒಂದು ಗುಂಪನ್ನ ಆಯ್ಕೆ ಮಾಡಿಬಿಟ್ಟು ಯಾವಾಗ ಆ ಯಹೂದ್ಯರಲ್ಲಿ ಸಫಿಷಿಯಂಟ್ ಆಗಿರೋಂಥ ನಂಬರ್ ಅವ್ರಿಗೆ ಸಿಕ್ಲಿಲ್ವೋ, ದೇವರು ಯಾರ ಕಡೆಗಪ್ಪ ತಿರುಗಿದ್ರು ಅಂದ್ರೆ ಅನ್ಯ ಜನಾಂಗದ ಕಡೆಗೆ ಏನ್ ಮಾಡಿದ್ರು ಅವ್ರು ತಿರುಗಿದ್ರು ಅಲ್ವರ. ಓದು ನೋಡಿ ಅಪೋಸ್ತಲ ಕೃತ್ಯಗಳು 13:46. ಜಾನ್ ಬದರ್ ದಯವಿಟ್ಟು ನಿಮ್ಮ ಮೊಬೈಲ್ ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟು ಒಂದು ಜಾಗದಲ್ಲಿ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಕ್ಲಾಸ್ನ ಕೇಳಿ ದಯವಿಟ್ಟು. ಬದರ್ ಓದಿ, ಏನಿದೆ ಬದರ್?
ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ ಅಂದದ್ದು, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಇಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ.
ವೆರಿ ಗುಡ್ ಬ್ರದರ್. ನೋಡ್ರ ಫಸ್ಟ್ ದೇವರು ಕೃಪೆ ಕೊಟ್ಟಿದ್ದು ಯಾರಿಗೆ ಅಂದ್ರೆ ಯಹೂದ್ಯರಿಗೆ. ಆದ್ರೆ ಯಹೂದ್ಯರು ಅದಕ್ಕೆ ದೇವರ ಕೃಪೆಗೆ ಅಪಾತ್ರರಾಗಿರೋದ್ರಿಂದ ದೇವರು ಇವಾಗ ಯಾರ ಕಡೆ ತಿರುಗ್ತಾ ಇದ್ದಾರೆ? ಅನ್ಯ ಜನಗಳ ಕಡೆಗೆ ತಿರುಗ್ತಾ ಇದ್ದಾರೆ. ಹಂಗಾದ್ರೆ ನ್ಯಾಯ ಪ್ರಮಾಣಕ್ಕೆ ಬದ್ಧರಾಗಿರೋಂಥ ಯಹೂದ್ಯರಿಗೆ ಫಸ್ಟ್ ದೇವ್ರ ಕೃಪೆ ಕೊಟ್ಟರು, ಅದಕ್ಕೆ ಅವಿದ್ಯರಾಗಿ ನಡೆದ್ರೆ ದೇವರು ಯಾರ ಕಡೆ ತಿರುಗ್ತಾರೆ? ಅನ್ಯ ಜನಗಳ ಕಡೆ ತಿರುಗ್ತಾರಂತೆ. ಇನ್ನೊಂದು ವಾಕ್ಯ ಓದಿ ಬಿದ್ದಾರೆ, ಅಪೋಸ್ತಲ ಕೃತ್ಯಗಳು 15:14 ಬಿದ್ದಾರೆ.
ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನ ವಿವರಿಸಿದನಷ್ಟೇ.
ನೋಡ್ರ ಏನ್ರಿ ಸಹೋದರರೇ, ದೇವರು ಮೊದಲು ಏನಂತೆ ಅನ್ಯ ಜನಗಳಿಂದ ಏನ್ರಿ ಕಟಾಕ್ಷಿಸಿ ತನ್ನ ಹೆಸರಿಗಾಗಿ ಒಂದು ಗುಂಪನ್ನ ಏನ್ ಮಾಡದಂತೆ ಆಯ್ಕೆ ಮಾಡದಂತೆ. ಯಾವಾಗ? ಯಹೂದ್ಯರನ್ನ ಕೈ ಬಿಟ್ಟಿದ್ಮೇಲೆ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಳೆ. ಫಸ್ಟ್ ಯಹೂದ್ಯರಿಗಿತ್ತ ಅವಕಾಶ, ಯಾವಾಗ ಯಹೂದ್ಯರು ಕಳ್ಕೊಂಡ್ರೆ ದೇವರು ಅನ್ಯ ಜನ ಕಡೆ ಮಾಡ್ತಿರ್ಬೋದು. ಇದು ಹೇಗಪ್ಪ ಅಂತಂದ್ರೆ ನೋಡಿ, ದೇವರು ಅಬ್ರಹಾಮ್ ಮಾಡಿದಂಥ ವಾಗ್ದಾನ ಒಂದು ಒಲಿವ್ ಮರ ತರ ರೀ. ಯಾಕಂದ್ರೆ ಬೇರಿದೆ, ಒಲಿವ್ ಮರಕ್ಕೆ ಏನಾಗಿದೆ? ಬೇರು ಬುಡ ಇದೆ ಅದರ, ಬೇರಿದೆ. ಅರೆ ಒಲಿವ್ ಮರಗಳಲ್ಲಿ ಎಲೆಗಳೇನಾಯ್ತು? ಇಸ್ರೇಲ್ ರಾಜ್ಯದ ಥರ ಎಲೆಗಳೇನಾಯ್ತು? ಬೆಳ್ಕೊಂತು. ಆದರೆ ದೇವರು ಆ ಒಂದು ಎಣ್ಣೆ ಮರದಲ್ಲಿ ಏನಪ್ಪ ನೋಡಿದ್ರೆ ಒಳ್ಳೆ ಫಲಗಳು ಕೊಡ್ತದೆ, ಒಳ್ಳೆ ಎಣ್ಣೆ ಮರದ ಫಲಗಳು ಕೊಡ್ತದೆ ಅಂತ ಏನು ಮಾಡೋದು? ದೇವರು ಎದುರು ನೋಡಿದ್ರು ಅಲ್ವರ. ಯಾರೋ ಇಸ್ರೇಲಲ್ಲಿ ಎದುರು ನೋಡಿದ್ರು ದೇವರು. ನೋಡಿ ರೋಮಾಪುರದಲ್ಲಿ 11:17 ಬಿದ್ದಾರೆ.
ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಹುರುಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ. ಅದು ನಿನಗೆ ಆಧಾರವಾಗಿದೆ ಅಷ್ಟೇ. ಈ ಮಾತಿಗೆ ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನಾನು ನೀನು ಒಂದು ವೇಳೆ ಹೇಳಬಹುದು. ನೀನು ಹೇಳುವುದು ನಿಜ, ಅವರು ನಂಬದೇ ಹೋದದರಿಂದ ಮುರಿದು ಹಾಕಲ್ಪಟ್ಟರು. ನೀನು ನಿಂತಿರುವುದು ನಂಬಿಕೆಯಿಂದಲೇ.
ನೋಡ್ರ ಏನಕ್ಕಂತ ಮೃದಾಕಲ್ಪಟ್ಟಿದ್ದು, ನಂಬಿಕೆ ಇಲ್ಲದೆ ಕಾರಣದಿಂದ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಕೆಲವು ಕೊಂಬೆಗಳನ್ನ ದೇವರೇ ಮಾಡ್ತಾ ಅಂತ ಮುರಿದಾಕ್ಬಿಡ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸ್ವಗಳೇ. ಯಾಕೆ ಅಂತಂದ್ರೆ ಕೆಲವೊಂದು ಕೊಂಬೆಗಳು ಏನ್ರಿ ನಂಬಿಕೆ ಇಲ್ಲದ ಕಾರಣದಿಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ ಊರೆಣ್ಣೆ ಮೊರ ಯಾವ್ದಂದ್ರೆ ಇಸ್ರೇಲ್ ರಾಜ್ಯ ಇದಕ್ಕಿರಂತ ಒಂದು ಕೊಂಬೆಗಳಲ್ಲಿ ದೇವರ ಫಲಗಳನ್ನ ಎದುರು ನೋಡ್ತಾರೆ. ಆದ್ರೆ ದೇವರು ಆ ಫಲಗಳನ್ನ ಕೊಡದಿರೋದ್ರಿಂದ ಕೆಲವೊಂದು ಕೊಂಬೆಗಳೇ ಮತ್ತೆ ಮುರಿದಾಕ್ಬಿಟ್ರಂತೆ. ಸರಿ ಇನ್ನೊಂದು ಮರ ಇದೆ ಅಂತೆ, ಎಂತ ಊರು ಎಂತ ಎಣ್ಣೆ ಮರ ಅಂತ, ಕಾಡು ಎಣ್ಣೆ ಮರ. ನಾವೆಲ್ಲ ಏನ್ರಿ ಅಲ್ಲ, ನಾವೆಲ್ಲ ಊರ ಎಣ್ಣೆ ಮರಗಳು, ನಾವೆಲ್ಲ ಕಾಡು ಎಣ್ಣೆ ಮರಗಳು. ಅದರ ದೇವರಿಗೆ ನಾವು ಪವಿತ್ರಾತ್ಮನ ಫಲಗಳನ್ನ ಕೊಡ್ತಾ ಇದ್ದೀವಿ ಎಣ್ಣೆ, ಅದರ ಇದು ಎಂತ ಅಂದ್ರೆ ಕಾಡು ಎಣ್ಣೆ ಮರ ಅಂತೆ. ಆದ್ರೆ ಇದರಲ್ಲಿ ಈ ಕೊಂಬೆಗಳಿಗೆ ಏನ್ರಿ ಎಲ್ಲ ರೀತಿ ಗುಣಲಕ್ಷಣಗಳು ಏನಾಗಿತ್ತೆ ಐತೆ ಅಲ್ವರ. ಅದರಿಂದ ಏನಪ್ಪಾ ಮಾಡಿದ್ರೆ ನಂಬಿಕೆ ಇಲ್ದಿರಂತ ಯಹೂದ್ಯರ ಒಂದು ಕೊಂಬೆಗಳನ್ನ ತೆಗೆದಾಕಿ ಏನ್ ಮಾಡುದು ಗ್ರಾಫ್ಟಿಂಗ್ ಏನ್ ಮಾಡೋರು ಇವಾಗ ಮಾಡಾರಂತೆ ಅದರ. ಅದಕ್ಕೆ ನಮ್ಮನ್ನ ಏನ್ ಮಾಡೋರೆ ಕಸಿ ಕಟ್ಸೋರಂತೆ. ಎಲ್ಲಿ ಊರೆಣ್ಣೆ ಮರದಲ್ಲಿ ನೋಡಿ, ಕ್ಲಿಯರ್ ನೋಡ್ಬೋದು ಈ ಪಿಕ್ಚರಲ್ಲಿ. ಊರೆಣ್ಣೆ ಮರ ಇದೆ, ಕಾಡೆಣ್ಣೆ ಮರ ಇದೆ. ಊರೆಣ್ಣೆ ಮರದಲ್ಲಿ ಕೆಲವೊಂದು ಕೊಂಬೆಗಳಿಗೆ ನಂಬಿಕೆ ಇಲ್ದಿರೋದನ್ನ ತೆಗೆದಾಕದ್ರಂತೆ. ಇವಾಗ ಕಾಡೆಣ್ಣೆ ಮರಗಳಿಗೆ ಆ ನಂಬಿಕೆ ಐತೆ ಅಂತ ನೋಡ್ರಿ ಇರ್ತೀನಿ. ಇವಾಗ ಅದನ್ನ ತನ್ನೇ ಮಾಡೋರು ಇವಾಗ ಅಲ್ಲಿ ಸೀದಾ ಎಲ್ಲಿ ಕಸಿ ಕಟ್ಟವ್ರೆ ಏನ್ರಿ ಊರೆಣ್ಣೆ ಮರಕ್ಕೆ ನೋಡ್ರಿ ಇವಾಗ ಕಸಿ ಕಟ್ಬಿಟ್ರು. ಯಾರನ್ನ ಯಹೂದ್ಯರಲ್ಲಿ ಕೆಲವು ಜನಕ್ಕೆ ನಂಬಿಕೆ ಇಲ್ದಿರೋದನ್ನ ಕಿತ್ತಾಕ್ಬಿಟ್ಟು ಅನ್ಯ ಜನಗಳು ಇರೋಂಥ ಕೆಲವು ಜನ ಏನ್ ಮಾಡಿದ್ರು ಇವಾಗ ತಂದ್ಬಿಟ್ಟು ಏನ್ ಮಾಡಿ ಇವಾಗ ಇವಾಗ ಊರೆಣ್ಣೆ ಮರಕ್ಕೆ ಕಸಿ ಕಟ್ಟವರೇ ಅನ್ಯ ಜನಗಳಿರೋ ನಮ್ಮನ್ನ ಅಬ್ರಾಹ್ಮ ವಂಶದ ದೇವ್ರು ಏನ್ ಮಾಡೋರು ಇವಾಗ ಸೇರಿಸೋರೆ. ಇವಾಗ ನಮಗೆ ಯಾವ ಬ್ಯಾಪ್ಟಿಸಮ್ ಹಾಗಾದ್ರೆ ನಮಗೆ ಬಂದ್ಬಿಟ್ಟು ಮಾನಸಾಂತರದ ಬ್ಯಾಪ್ಟಿಸಮ್ ನಮ್ಗೆ ಅಪ್ಲೈ ಆಗ್ತದಾ? ಖಂಡಿತವಾಗೂ ನಮಗೆ ಅಪ್ಲೈ ಆಗಲ್ಲ. ಯಾಕಪ್ಪ ಆಗಲ್ಲ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಅನ್ಯ ಜನಾಂಗರಾಗಿರೋ ನಾವು ಯಾವುದೇ ಕಾರಣಕ್ಕೂ ಏನ್ರಿ ನಾವು ನ್ಯಾಯ ಪ್ರಮಾಣ ಕೇಳ ಇಲ್ಲವೇ ಇಲ್ಲ. ಕರೆಕ್ಟಾ? ನಾನು ನ್ಯಾಯ ಪ್ರಮಾಣ ಕೇಳ ಏನಾಗಿಲ್ಲ, ಇಲ್ಲವೇ ಇಲ್ಲ. ನಾವು ಮೋಸ ಹೊಡ್ಗೆ ಜೀಸಸ್ ನೋಡಿದ್ರಾ? ಎತ್ ತೊಗೊಂಡಿದ್ದೆ ನಾವು ಮೋಸ ಜೀಸಸ್ ನೋಡಿದ್ ಯಾರು ಇಸ್ರೇಲ್ ಜನ ಮಾತ್ರ ನಮ್ಗೆಲ್ಲಿ ತೊಗೊಂಡಿದ್ರೆ ನಮ್ಗೆ ಅದ್ ಬಗ್ಗೆ ಸಂಬಂಧನೇ ಇಲ್ಲ. ಅದರಿಂದ ನಾವು ಮೊದಲನೇ ಬ್ಯಾಪ್ಟಿಸಮ್ ತಗೊಂಡಿಲ್ಲ ಅಂತಂದ್ರೆ ಈ ಮಾನಸಾಂತರ ಹೊಂದಿರೋ ದೀಕ್ಷೆ ಸಹ ನಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಹಂಗಾರೆ ಅನ್ಯ ಜನಾಂಗದ ಬ್ಯಾಪ್ಟಿಸಮ್ ಅಂದ್ರೆ ಏನೋ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಅನ್ಯ ಜನಾಂಗದ ಬ್ಯಾಪ್ಟಿಸಮ್ ಅಂದ್ರೆ ಏನಪ್ಪಾ ಅಂತ ಅಂದ್ಬಿಟ್ಟು ಅಪೊಸ್ತಲ ಪೌಲ್ ತುಂಬಾ ಡೀಟೇಲ್ ಆಗಿ ರೋಮಾಪುರದ 6ನೇ ಅಧ್ಯಾಯ ಹೇಳ್ತಾರೆ. ಓದಿಂತೀನಿ ಇಲ್ಲಿ ರೋಮಾಪುರದಲ್ಲಿ 6ನೇ ಅಧ್ಯಾಯ 3ನೇ ವಾಕ್ಯ ಓದಿ ಬಿದ್ದಾರೆ. 3, 4, 5 ಒಂದೊಂದೇ ವಾಕ್ಯ ಓದ್ಕೊಡೋಣ ಓದಿ. ಎಲ್ಲ ದಯವಿಟ್ಟು ಗಮನ ಇಟ್ಟು ಕೇಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು.
ಹೀಗಿರಲ
ಯೇಸುವಿನಲ್ಲಿ
ಓದಿ ವಿಜಯ್ ಕುಮಾರ್ ಇಷ್ಟರ್
ಓದ್ಲಾ ಪ್ರದ
ಓದಿ ಇಷ್ಟ ದಯವಿಟ್ಟು ಓದಿ.
ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ?
ತಿಳಿಯೋದೋ ನಿಮಗೆ ತಿಳಿಯೋದೋ
ಹೀಗಿರಲಾಗಿ
ಅಂತಂದ್ಬಿಟ್ಟು ಅಪೊಸ್ತಲ ಪೌಲ್ ಯಾರಿಗೆ ಬರೀತಾ ಇದಾರೆ? ರೋಮಾಪುರದಲ್ಲಿರೋ ಜನಗಳಿಗೆ ಬರೀತಾರೆ. ಇವ್ರು ರೋಮಾಪುರದಲ್ಲಿ ಇದ್ದವ್ರು ಯಾರು? ಎಲ್ಲ
ರೋಮಾಪುರದಲ್ಲಿ
ಯಹೂದಿಯರ, ಎಲ್ಲ ಅನ್ಯ ಜನಾಂಗದವರು. ಅದನ್ನೇ ಕ್ಲಾರಿಟಿ ಕೊಡ್ತಾರೆ ಅಪೊಸ್ತಲ ಪೌಲ್. ನೋಡಪ್ಪ ನೀವೆಲ್ಲ ದೀಕ್ಷಾಸ್ಥಾನ ತಗೊಂಡ್ರಲ್ಲ, ನೀವೆಲ್ಲ ಏನ್ ತೊಗೊಂಡಿದ್ರೆ ದೀಕ್ಷಾಸ್ಥಾನ? ಮಾನಸಾಂತರ ಹೊಂದೋದಿಕ್ಕಲ್ಲ. ಮತ್ತೆ ಏನಕ್ಕಪ್ಪ ಅಂತಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ಸಭೆಯಲ್ಲಿ ಸೇರೋದಿಕ್ಕೆ, ಮತದಲ್ಲಿ ಸೇರೋದಿಕ್ಕೆ, ಧರ್ಮದಲ್ಲಿ ಸೇರೋದಿಕ್ಕೆ, ಕನ್ವರ್ಟ್ ಆಗೋದಿಕ್ಕೆ ಅಲ್ವೇ ಅಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ, ಕ್ರಿಸ್ತ ಯೇಸುವಿನಲ್ಲಿ ಸೇರೋದು ಏನು ಸಭೆಯ ಪಾಠ ಗಮನ ಆಯ್ತಾ? ಚಿಕ್ಕ ಹಿಂಡು 144,000 ಜನ ಕ್ರಿಸ್ತನ ದೇಹಕ್ಕೆ ಅಂಗವಾಗಿ ಸೇರೋದಿಕ್ಕೆ ಏನ್ರಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾರಾದ ನೀವೆಲ್ಲರೂ ಯಾರೆಲ್ಲ ಅನ್ಯ ಜನಗಳು ಎಲ್ಲ ಈ ಥರ ತೊಗೊಂಡಿದ್ದೀರೋ, ಏನಕ್ಕೆ ತೊಗೊಂಡಿದ್ರಂತೆ? ಆತನ ಮರಣದಲ್ಲಿ ಪಾಲ್ಗಾರಾಗೋದಿಕ್ಕೆ. ಅಂಡರ್ಲೈನ್ ಮಾಡ್ಕೊಳ್ಳಿ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಹಂಗ್ರೆ ದೀಕ್ಷಾ ಸ್ನಾನ ಮಾಡಿಸೋ ಉದ್ದೇಶ ಏನಪ್ಪಾ ಅಂದ್ರೆ ಸುಮ್ಮನೆ ನಮ್ಮ ಪಾಪನೆಲ್ಲ ಪರಿಹಾರ ಆಗೋದಿಕ್ಕೆ ಅಲ್ವೇ ಅಲ್ಲ. ಏನ್ ಹೇಳ್ತಾರೆ? ಕ್ರಿಸ್ತ ಯೇಸುವಿನ ಮರಣದಲ್ಲಿ ಪಾಲ್ಗಾರರಾಗೋದಿಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂತ ನೀವು ತಿಳಿಯೋದು. ಹಂಗಾರೆ ಕರೆಕ್ಟ್ ತಿಳ್ಕೊಳ್ಳಿ ಅಂತ ಹೇಳ್ತಾವ್ರೆ. ಎಲ್ಲ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಓ ಪಾಪ ಕ್ಷಮಾಪಣೆಗೆ ದೀಕ್ಷಾ ಸ್ನಾನ ತಗೊಬೇಕು, ನೀರಲ್ಲಿ ಮುಳುಗ್ಬಿಟ್ರೆ ಎಲ್ಲ ತೊಡೆದಂಗೆ ಆಗ್ಬಿಡ್ತಾರೆ ಅಂತ. ನೋ ನೋ, ಅದು ಬೈಬಲ್ ಹೇಳೋದಿಲ್ಲ, ಅಪೊಸ್ತಲ ಪೌಲ್ ಹೇಳ್ತಾರೆ. ಕ್ರಿಸ್ತ ಯೇಸುವಿನ ಮರಣದಲ್ಲಿ ಪಾಲ್ಗೊಳ್ಳೋದಕ್ಕೆ ದೀಕ್ಷೆಯನ್ನು ಮಾಡಿಸ್ಕೊಂಡೆ ಅಂತ ನೀವು ತಿಳಿಯೋದು, ಮರ್ತೋಗ್ಬಿಟ್ರೆ ಅಜ್ಜಲ್ದಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಮುಂದಕ್ಕೆ ಹೋದ ಇಷ್ಟ, ನೆಕ್ಸ್ಟ್ ಕಂಟಿನ್ಯೂ ಮಾಡಿಸ್ತಾರ.
ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡುಕೊಳ್ಳಬೇಕು.
ನೋಡ್ರ ಎಷ್ಟು ಕ್ಲಿಯರ್ ಹೇಳ್ತಾರೆ, ಯೇಸು ಕ್ರಿಸ್ತು ಯಾವ ತರ ಒಂದು ಸತಿ ಜೀವಂತವಾಗಿದ್ದು ದೇವ್ರಿಗೆ ನಾನು ವಿಧೇಯರಾಗಿ ನಡ್ಕೊಂಡ್ರು, ಇದೇ ತರ ನಾವು ಹೊಸಬರಾಗಿ ನಡೆದುಕೊಳ್ಬೇಕು ಹೇಳ್ತಾರೆ. ಕ್ರಿಸ್ತ ಯೇಸು ದೀಕ್ಷಾಸ್ನಾನ ಮಾಡಿಸ್ಕೊಂಡಿರಲ್ಲ ಅಂತಾರೆ, ಕ್ರಿಸ್ತನ ಮರಣದಲ್ಲಿ ಸೇರೋದಕ್ಕೆ ದೀಕ್ಷಾಸ್ನಾನ ಅಂತೆ. ಇದೇನಪ್ಪ ಕ್ರಿಸ್ತನ ಮರಣ ಅದರ ಸರಿ. ಇವಾಗ ಮರಣ ಅಂದ್ರ ಕ್ರಿಸ್ತರು ಮರಣ ಹೊಂದರು, ಏನಕ್ಕೆ ಮರಣ ಹೊಂದರು ಸ್ವಲ್ಪ ನಾವೇನು ಮಾಡೋಣ ಅಬ್ಸರ್ವ್ ಮಾಡೋಣ ಅಂದ್ರೆ, ಯೇಸು ಕ್ರಿಸ್ತು ಸತ್ತಿದ್ದೇನಿಕ್ಕೆ ಹೇಳ್ರಿ, ಯೇಸು ಕ್ರಿಸ್ತು ಸತ್ತಿದ್ದೇನಿಕ್ಕೆ?
ಆದವನಿಂದ ಬಂದಿರತಕ್ಕಂಥ ಪಾಪದಿಂದ ಬಿಡಿಸೋದಕ್ಕೆ
ಬಿಡಿಸೋದಕ್ಕೆ ಸತ್ರು. ಸರಿ, ಪಾಪಿ ಯಾಕೆ ಸತ್ರ ಅಥವಾ ಪಾಪಕ್ಕಾಗಿ ಸತ್ರ?
ಪಾಪಕ್ಕಾಗಿ ಸತ್ರಿ.
ನೋಡ್ರ ಎರಡು ವ್ಯತ್ಯಾಸ ನೋಡಿ, ಇಲ್ಲಿ ನೋಡ್ರಿ ಇಬ್ರು ಆದಾಮರು ನೋಡ್ತೀನಿ, ಮೊದಲನೇ ಆದಾಮ ಎರಡನೇ ಆದಾಮ ಇಬ್ರು ಇದ್ದಾರೆ, ಇಬ್ರು ಆದಾಮ್ಗಳೇ, ಇಬ್ರು ಮರಣ ಹೊಂದಿದ್ರು. ಆದಾಮ್ ಮರಣ ಹೊಂದ, ಏನಕ್ಕೆ ಹೊಂದ ಮರಣ?
ಪಾಪ
ಪಾಪಕ್ಕಾಗಿ
ಮಾಡಿ
ಮರಣ ಹೊಂದ, ಪಾಪಿಯಾಗಿ ಮರಣ ಹೊಂದ.
ಪಾಪಿಯಾಗಿ ಮರಣ ಹೊಂದಿದ ಮೊದಲನೇ ಆದಾಮ.
ಪಾಪಿಯಾಗಿ ಮರಣ ಹೊಂದ, ಎರಡನೇ ಆದಾಮನು ಪಾಪಿಯಾಗಿ ಮರಣ
ಪಾಪ
ಹೊಂದ.
ಪಾಪಕ್ಕಾಗಿ
ಎಸ್,
ಪಾಪಕ್ಕೆ.
ಎರಡಕ್ಕೂ ವ್ಯತ್ಯಾಸ, ವೆರಿ ಗುಡ್, ಎಸ್ ಕರೆಕ್ಟ್. ಎರಡಿಗೂ ವ್ಯತ್ಯಾಸ ಇದೆ, ಪಾಪಿಯಾಗಿ ಸಾಯೋದಿಕ್ಕೂ ಪಾಪಿಗಾಗಿ ಸಾಯೋದಿಕ್ಕೂ ಏನಿದೆ ವ್ಯತ್ಯಾಸ ಇದೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಕ್ರಿಸ್ತನು ಮರಣ ಹೊಂದಿದ್ದು ಒಂದು ತ್ಯಾಗಮಯವಾದಂಥ ಮರಣ. ಈ ಮರಣದಲ್ಲೇ ಪಾಲ್ಗಾರರಾಗೋದಿಕ್ಕೆ ನಮ್ಮನ್ನೇನು ಮಾಡ್ತಾರೆ ಅದು ಕರೀತಾರದು, ಕನ್ವರ್ಟ್ ಆಗೋದಿಕ್ಕಲ್ಲ, ಅಂದ್ರೆ ಜಾತಿ ಬಿಟ್ಬಿಟ್ಟು ಜಾತಿ ಬಂದ್ಬಿಡಕ್ಕಲ್ಲ, ಮನಸಾಂತರ ಹೊಂದಿ ಮತಾಂತರ ಹೊಂದೋದಿಕ್ಕಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು. ಏನಕ್ಕೆ ಏನಕ್ಕಪ್ಪ ಹೇಳ್ತಾರಂದ್ರೆ, ಕ್ರಿಸ್ತ ಯೇಸುವಿನ ಮರಣದಲ್ಲಿ ಅಂದ್ರೆ ಯೇಸು ಕ್ರಿಸ್ತು ಯಾವ ತರ ಒಂದು ಸ್ಯಾಕ್ರಿಫಿಷಿಯಲ್ ಡೆತ್ ಅಲ್ಲಿ ಇದ್ರೋ, ಇದೇ ರೀತಿ ಸ್ಯಾಕ್ರಿಫಿಷಿಯಲ್ ಡೆತ್ ಅಲ್ಲಿ ನಮ್ಮನ್ನು ಕೂಡ ಪಾಲ್ಗೊಳ್ಳೋದಿಕ್ಕೆ ದೇವರು ನಮ್ಮ ಕರೀತಾರೆ. ಇದನ್ನೇ ದೀಕ್ಷಾಸ್ಥಾನ ಅಂದ್ರೆ ಪ್ರಾಪರ್ ಆಗಿರೋ ಮೀನಿಂಗ್. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡ್ಬೇಕಾದ್ರೆ ಮನ್ಸಿಂಗಿತ್ತು, ಈಗೋ ದೇವರೇ ಬರ್ತಾ ಇದ್ದೀನಿ ನಿನ್ ಚಿತ್ತವನ್ನು ನೆನವೇರಿಸೋದಕ್ಕೆ ಏನ್ ಮಾಡ್ತಾ ಇದ್ದೀನಿ, ಹಾ ಬರ್ತಾ ಇದ್ದೀನಿ ಅಲ್ರ. ಓದಿ Hebrews 10:7. ಓದಿ Hebrews 10:7.
ಆಗ
ನಾನು ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು.
ನೋಡ್ರ ಏನಂತ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೋದಕ್ಕೆ ಮನಸ್ಸಿಗಿಂತ, ಈಗೋ ದೇವರೇ ಬರ್ತಾ ಇದ್ದೀನಿ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬರ್ತಾ ಇದ್ದೀನಿ. ಪುಸ್ತಕದ ಸುರುಳಿಯಲ್ಲಿ ನನ್ನ ಬಗ್ಗೆ ಬರ್ದಿದೆಯಲ್ಲ, ಇದನ್ನೆಲ್ಲ ನೆರವೇರಿಸೋದಕ್ಕೆ ಏನ್ ಮಾಡ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಅಂತಂದ್ಬಿಟ್ಟು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸ್ವರಿಗಳೇ, ಏನ್ರಿ ಬ್ಯಾಪ್ಟಿಸಮ್ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳೋದು. ಅದಕ್ಕೆ ಅಪೊಸ್ತಲ ಪೌಲ್ ಬಹು ಕ್ಲಿಯರ್ ಆಗಿ ಹೇಳ್ಬಿಟ್ರು ಏನಪ್ಪಾ ಅಂತಂದ್ರೆ, ನೀವೆಲ್ಲ ಸತ್ತೀರಲ್ವಾ ಅಂತ. ಓದಿ Colossians 3:3.
ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿರ್ತದೆ.
ನೋಡ್ರ ಯಾಕಂದ್ರೆ ನೀವೆಲ್ಲ ಸತ್ತಿರಲ್ಲ ಅಲ್ವರ, ಏನ್ರಿ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಏನಾಗಿದೆ ದೇವರಲ್ಲಿ ಮರೆಯಾಗಲ್ಪಟ್ಟಿದೆ. ಯು ಆರ್ ಹಿಡನ್ ಇನ್ ಕ್ರೈಸ್ಟ್, ಡೆಡ್ ಇನ್ ಕ್ರೈಸ್ಟ್ ಅಂತಂದ್ರು. ನಾವು ಹೆಂಗಪ್ಪ ಈ ಕ್ರಿಸ್ತನ ಸತ್ರು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸುಳ್ಳೆ ಕ್ರಿಸ್ತನ ಮರಣದಲ್ಲಿ ಪಾನಭಾಗರಾಗಂತ ರೀತಿಯಲ್ಲಿ ಎಲ್ಲ ಹೇಳೋದು ಯಾರಿಗೆ, ಎಲ್ಲ ಅನ್ಯ ಜನರು ಹೇಳ್ತಾರೆ, ಕೊಲೊಸ್ಸೆ ಪತ್ರಿಕೆ ಗೆಲಾತಿಯರು ಅದರ ಇದೆಲ್ಲ ಬಂದ್ಬಿಟ್ಟು, ಯಾರು ರೋಮನ್ಸ್ ಅಲ್ಲಿ ಇರೋಂತ ಯಹೂದ್ಯರಿಗೆ ಯಾರಿಗೂ ಹೇಳ್ತಾರಲ್ಲ, ಅನ್ಯ ಜನಗಳಿಗೆ ಹೇಳ್ತಾರದು. ಅಲ್ಲ ನಾವೆಲ್ಲ ಏನಾಗಿದ್ರಿ ಸತ್ತಿರಲ್ಲ, ಅದಕ್ಕೆ ಹೇಳೋದು Galatians 2:20 ಎಂದ್ರೆ ಕ್ರಿಸ್ತನೊಂದಿಗೆ ಶಿಲ್ಬೆಗಾಗಿರಂತೆ ಹಾಕಲ್ಪಟ್ಟವರಾಗಿದ್ದೀರಿ ಅಂತ. ಓದಿ Galatians 2:20.
ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ, ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು.
ವೆರಿ ಗುಡ್. ನೋಡ್ರ ಏನಂತಾರೆ, ಇನ್ಮೇಲೆ ನಾನು ಜೀವಿಸ್ತಾ ಇಲ್ಲ, ನಾನು ಯಾರು ಜೀವಿಸ್ತಂತೆ, ಕ್ರಿಸ್ತನು ಅಂತೆ, ಕರ್ತನ ಪ್ರೀತಿ ಅಂತ ಸೊಳ್ಳೆ ಇದೆ. ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗೋದು, ಕ್ರಿಸ್ತನ ಹೆಜ್ಜೆ ಹೆಜ್ಜಾಡಿಯಲ್ಲಿ ಎಂಬಿಡೋದು ನಡೆಯೋದು ಅಂತ, ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ. ಅದಕ್ಕೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು, ಯೇಸು ಕ್ರಿಸ್ತು ಸಾಯಂತ ಮುಂಟಲ್ಲಿ ಒಂದು ಮಾತು ಹೇಳಿದ್ರು ಶಿಷ್ಯನಿಗಳಿಗೆ, ಏನಂತ ಹೇಳ್ತಾರೆ ಗೊತ್ತಾ, ಲೂಕ 12:50, ನಾನು ತಗೊಂಬೇಕಾಗಿರಂತ ದೀಕ್ಷಾಸ್ಥಾನ ಇನ್ನೊಂದುಂಟು, ಅದನ್ನ ತೋಣ ತನಕ ಎಷ್ಟೋ ಇಕ್ಕಟ್ಟಿನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಓದಿ ಲೂಕ 12:50.
ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ಥಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ.
ಮತ್ತೆ ಇನ್ನೊಂದ್ಸತಿ ಓದಿ, ಸ್ವಲ್ಪ ನೆಟ್ವರ್ಕ್ ಇರಲಿಲ್ಲ, ಇನ್ನೊಂದ್ಸತಿ ಓದಿ.
ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ಥಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ.
ನೋಡ್ರ ನಾನು ಒಂದ್ಬೇಕಾದ್ರೆ ಒಂದು ದೀಕ್ಷಾಸ್ಥಾನ ಒಂದು ಉಂಟೆ ಅಂತೆ, ಅದನ್ನ ನೆರವೇರಿಸೋ ತನಕ ಎಷ್ಟೋ ಬಿಕ್ಕಟ್ಟಿನಲ್ಲಿದೆ ಅಂತ ಹೇಳ್ತಾರೆ. ಯಾವ ದೀಕ್ಷಾಸ್ಥಾನ? ಯೇಸು ಕ್ರಿಸ್ತು ಯೋರ್ಧನ್ ನೀರು ತೊಗೊಂಡಿದ್ರು, ಇನ್ಯಾವ ದೀಕ್ಷಾಸ್ಥಾನ ತಗೊಬೇಕಾ? ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಗಳ ಯೋರ್ಧನ್ ನದಿ ತೊಗೊಂಡೆ ಅಂತ ದೀಕ್ಷಾಸ್ಥಾನ ಜಸ್ಟ್ ಒಂದು ಚಿಹ್ನೆ. ನಿಜವಾದ ದೀಕ್ಷಾಸ್ಥಾನ ಏನು ಗೊತ್ತಾ, ಅವ್ರ ಲೈಫಲ್ಲಿ ಮರಣದ ದೀಕ್ಷಾಸ್ಥಾನ ಆಯ್ತು ತೊಗೊಂಡಿದ್ದೀನಿ, ಇದನ್ನ ನಾನು ನೆರವೇರಿಸೋ ತನಕ, ನಾನು ಫಿಸಿಕಲ್ ಆಗಿ ಇದು ಮಾಡಿ ನೆರವೇರಿಸೋ ತನಕ ಎಷ್ಟೋ ಬಿಕ್ಕಟ್ಟಿ ಇದ್ದೀನಿ ಅಂತ ಯಾರಪ್ಪ ಹೇಳಿದ್ದು? ಜೀಸಸ್ ಕ್ರಿಸ್ಟ್ ಏನ್ ಮಾಡಿದ್ರು ಹೇಳಿದ್ರು, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಅದಕ್ಕೆ ದೀಕ್ಷಾ ಸ್ಥಾನ ಅಂತಂದ್ರೆ ಏನಪ್ಪ ಅಂದ್ರೆ ಮರಣದಲ್ಲಿ ಪಾಲ್ಗೊಳ್ಳೋದು. ಅದಕ್ಕೆ ನೋಡ್ರಿ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು, ಯೋಹಾನ ಮತ್ತೆ ಯಾಕೋಬ್ಬರ ತಾಯಿ ಬಂದು ಏನ್ ಕೇಳ್ತಾರೆ, ಜೀಸಸ್ ಕ್ರಿಸ್ಟ್ ಹತ್ರ ಕಳೆದ ವಾರ ಕೂಡ ನೋಡೋದಿಲ್ಲ, ಬಂದು ಏನ್ ಕೇಳ್ತಾರೆ, ಸ್ವಾಮಿ ನನ್ನ ಇಬ್ರು ಮಕ್ಕಳಿಗೆ ದಯವಿಟ್ಟು ಎಡಭಾಗದಲ್ಲಿ ಬಲಭಾಗದಲ್ಲಿ ಕೂತ್ಕೊಳ್ಳಿ ಬಿಡಿ, ಅವಕಾಶ ಕೊಡಿ ಅಂತ ಹೇಳ್ಬೇಕ್ರೆ ಕ್ರೈಸ್ಟನ್ ಹೇಳ್ತಾರೆ, ಸ್ತ್ರೀಯೇ ನೀನ್ ಏನ್ ಕೇಳ್ತೀಯ, ನೀನು ನೀನು ಅರಿಯನೋ ಅಲ್ವರ, ಅದನ್ನ ಕೂತ್ಕೊಡೋಕೆ ಅವಕಾಶ ಕೊಡೋದಕ್ಕೆ ಯಾರಿಗೆ ಮಾತ್ರ ಕೃಪೆ ಇದೆ ಅಂತಂದ್ರೆ ಅದಕ್ಕೆ ದೇವ್ರಿಗೆ ಮಾತ್ರ ಏನಾಗಿದೆ ಅಧಿಕಾರ ಇರೋದು, ಇನ್ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಕೂತ್ಕೊಬೇಕಾದ ಒಂದು ಕಂಡೀಷನ್ ಇದೆ. ಏನು ಕಂಡೀಷನು? ನಾನು ಕುಡಿಯಂತ ಪಾತ್ರೆಲಿ ನಿಮ್ಮನ್ನ ಕುಡಿಯಲ್ಲ ಆದಿತ್ಯೆ, ನಾನು ತಗೊಬೇಕಂತ ದೀಕ್ಷಿಸ್ತಾನ ನೀವು ತೊಗೊಳಕ್ ಆದಿತ್ಯೆ ಅಂತ ಏನ್ಬಿಟ್ಟು ಪ್ರಶ್ನೆ ಎಲ್ಲ ಹಾಕ್ತಾರೆ. ಅಲ್ಲರ ಓದಿ ಮಾರ್ಕ್ 10:35-38. ಮಾರ್ಕ್ ಟೆನ್
ಆಗ ಜಬದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ ಅಂದದ್ದು, ಗುರುವೇ, ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ, ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು. ಆತನು ಅವರನ್ನೊಂದು, ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು, ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದರು.
ವೆರಿ ಗುಡ್. ನೋಡ್ರ ಎಡಗಡೆ ಬಲಗಡೆ ಕೂತ್ಕೊಂಡು ಅನುಗ್ರಹ ಮಾಡಬೇಕು ಅಂತ ಹೇಳ್ತಾರೆ, ಕ್ರೈಸ್ತನ ಉತ್ತರ ಕೊಟ್ರು, ಓದಿ ಬೋದರಿ ಇವಾಗ.
ಆದರೆ ಯೇಸು ಅವರನ್ನು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದ ಆದೀತೆ, ನನಗಾಗುವ ದೀಕ್ಷಾಸ್ಥಾನವನ್ನು ಹೊಂದುವುದು ನಿಮ್ಮಿಂದ ಆದೀತೆ ಎಂದು.
ಉತ್ತರ ಕೊಟ್ಟನು ನೋಡ್ರ, ಯಾಕಪ್ಪ ಇವಾಗ ಯೇಸು ಕ್ರಿಸ್ತ ಕುಡಿಯಂತ ಪಾತ್ರೆಲಿ ಕುಡಿಯಕ್ಕಾಗಿಲ್ವಾ? ಲಿಟಲ್ ಪಾತ್ರನ ಕಳೆದ ನೋಡಿದ್ರಿ ಪಾತ್ರನ ಏನು ಅಂತ ಅನುಭವಗಳು ಅಲ್ವರ. ಅದೇ ತರ ದೀಕ್ಷಾಸ್ಥಾನ ಅಂತ ಹೇಳ್ಬೇಕ್ರೆ ಇದು ನೇರವಾಗಿರೋ ದೀಕ್ಷಾಸ್ಥಾನ ಬಗ್ಗೆ ಹೇಳ್ತಾ ಇಲ್ಲ, ಯಾಕಂದ್ರೆ ಯೇಸು ಕ್ರಿಸ್ತು ಹೆಂಗೆ ದೀಕ್ಷಾಸ್ಥಾನ ತಗೊಂಡ್ರೋ ಇದೇ ದೀಕ್ಷಾಸ್ಥಾನನ ಶಿಷ್ಯನಿಗಳು ಯಜನ ಕೊಟ್ಟಾರಂತೆ, ಸಿಕ್ಕಾಪಟ್ಟೆ ಜನ ಕೊಟ್ಟಾರಂತೆ ಬೈಬಲಲ್ಲಿ ಏನಂದ್ರೆ ಯೋಹಾನ 4:15 ಪ್ರೂಫ್ ಇದೆ. ಆಗಿರ್ಬೇಕು ಇದೇ ದೀಕ್ಷಾಸ್ಥಾನದ ಬಗ್ಗೆ ಲಿಟರಲ್ ಆಗಿ ಹೇಳ್ತಾ ಇದ್ರೆ ಯಾಕೆ ತೊಗೊಳಕಾಗಲ್ಲ? ಶಿಷ್ಯನರು ಆರಾಮಾಗಿ ನೀರು ಅಷ್ಟೇ ತಾನೇ ನಡೀರಿ ಸ್ವಾಮಿ, ಈ ನೀರಲ್ಲಿ ಮುಳುಗೋಣ ಅಂತ ಮುಳುಗ್ಬಿಟ್ಟಿರೋರು. ಇಲ್ಲಿ ಜೀಸಸ್ ಕ್ರೈಸ್ಟು ಲಿಟ್ರಲ್ ಆಗಿರೋಂಥ ನೀರಿನ ದೀಕ್ಷಾಸ್ಥಾನದ ಬಗ್ಗೆನೇ ಮಾತಾಡ್ತಾ ಇಲ್ಲ, ಬದಲಾಗಿ ಅವ್ರ ಮರಣದ ದೀಕ್ಷಾಸ್ಥಾನದ ಬಗ್ಗೆ ಏನ್ ಮಾಡ್ತಾರೆ, ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸಗಳೇ ಮಾತಾಡ್ತಾ ಇದಾರೆ. ಕರ್ತನ ಒಂದು ಮರಣ ಅದೇ ಹೇಳ್ತಾರದು, ನಾನು ಕುಡಿಯಂತ ಒಂದು ಪಾತ್ರೆ, ನನಗೆ ದೇವ್ರು ಕೊಟ್ಟಂತ ಅನುಭವ ಕಷ್ಟ ಸಂಕಟ ಇದ್ನಲ್ಲಿ ಪಾಲ್ಗೊಳ್ಳೋದು ನಿಮ್ಗೆ ಸಿದ್ಧ ಇದೆಯಾ? ನಿಮ್ಗೆ ಮನ್ಸಿದ್ಯಾ ನಾನು ಯಾವ ತರ ಒಂದು ಮರಣದ ದೀಕ್ಷಾಸ್ಥಾನ ತಗೊಂತ ಇದ್ದೀನೋ ಇದರಲ್ಲಿ ನಿಮ್ಗೆ ಪಾಲ್ಗೊಳ್ಳೋಕೆ ನಿಮ್ಗೆ ಮನ್ಸಿದ್ಯಾ ಅಂತ ಏನ್ ಮಾಡ್ತಾರೆ ಕ್ರೈಸ್ಟ್ ಒಂದು ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ತಗೊಂಡಿರಂಥ ದೀಕ್ಷಾಸ್ಥಾನನೇ ಬೇರೆ, ಯಹೂದ್ಯರಿಗೆ ಕೊಟ್ಟಿರಂಥ ದೀಕ್ಷಾಸ್ಥಾನನೇ ಬೇರೆ ನೋಡ್ರಿ. ಅದಕ್ಕೆ ಇವಾಗ ಇದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಅಂತಂದ್ರೆ, ಯೋಹಾನ ಎಲ್ಲರಿಗೂ ದೀಕ್ಷಾಸ್ಥಾನ ಕೊಡ್ತಾ ಇರ್ತಾರೆ. ಯಾರು ಕೊಡ್ತಾ ಇರ್ತಾರೆ? ಎಲ್ಲ ಮುಂದೆ ಯಹೂದ್ಯರು ಕೊಡ್ತಾ ಇದ್ರೆ, ಯಹೂದ್ಯರೆಲ್ಲ ಬರ್ತಾ ಇರ್ತಾರೆ, ಫರಿಸಿಯರು, ಸದ್ದುಕಾಯರು, ಅದರ ನ್ಯಾಯಶಾಸ್ತ್ರಿಗಳು, ಸುಂಕದವರು ಎಲ್ಲರೂ ಬಂದು ತಗೊಂತ ಇರ್ತಾರೆ. ಫರಿಸಿಯರು ನೋಡ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಸರ್ಪ ಜಾತಿಗಳವರೇ ನಿಮಗೆ ಯಾರಪ್ಪ ಹೇಳ್ಕೊಟ್ಟಿದ್ದು ದೇವ್ರ ಕೋಪದಿಂದ ದೂರ ಆಗೋದಕ್ಕೆ ಮನಸ್ಸಂತ ಒಂದಕ್ಕೆ ನಿಮ್ಗೆ ಯಾರಪ್ಪ ಹೇಳ್ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ, ನೀವು ಮಾನಸಾಂತರ ಹೊಂದಿದ್ದೀರಾ ಅಂತಂದ್ಬಿಟ್ಟು ತಕ್ಕ ಫಲದಿಂದ ನೋಡ್ಸಿ ಅಂತಂದ್ಬಿಟ್ಟು ನೀವು ಪಾಪಗಳನ್ನ ಪರಿಹಾರ ಮಾಡ್ಕೊಂಡು ಹರಿಕೆ ಮಾಡಿಕೊಂಡು ದೀಕ್ಷಾಸ್ಥಾನ ತಗೊಳ್ಳಿ ಅಂತಂದ್ಬಿಟ್ಟು ಯಹೂದ್ಯರಿಗೆ ಹೇಳ್ತಾರೆ. ಹೀಗೆ ಎಲ್ಲ ಯಹೂದ್ಯರು ಬಂದು ಬ್ಯಾಪ್ಟಿಸಮ್ ತಗೊಂತಾರ್ಬೇಕಾದ್ರೆ ಅದರಲ್ಲಿ ಒಬ್ರು ಬರ್ತಾರೆ ಸೆಂಟ್ರಲಿ, ಯಾರಪ್ಪ ಅಂತಂದ್ರೆ ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ್ ನೋಡಿದ ತಕ್ಷಣ ಯೋಹಾನ ಏನಂತಾರೆ, ಏನಂದ್ರೆ ಯೋಹಾನ ಯಾರಿಗೆ ಗೊತ್ತಿದೆಯಾ? ಹಾ, ಅದಕ್ಕೆ ಬೈಬಲ್ ಓದ್ಬೇಕು
ಅಗೋ
ಅಂತ.
ಯಜ್ಞಕ್ಕೆ ನೇಮಿಸಿದ
ಹಾ,
ಕುರಿಮರಿ, ದೇವರ
ಕುರಿ
ಕುರಿಮರಿ.
ಮರಿ, ಅದಕ್ಕೆ ಬೈಬಲ್ ಓದ್ಬೇಕು ಅಂತ ಹೇಳೋದು. ಓದಿ, ಇವಾಗ ಇನ್ನೊಂದು ಓದಿಸ್ತೀನಿ, ಓದಿ. ಇಲ್ಲಿ ಮತ್ತೆ 3ನೇ ಅಧ್ಯಾಯ 13-15 ನಿಧಾನವಾಗಿ ಒಂದೊಂದೇ ವಾಕ್ಯ ಓದ್ಕೊಂಬನಿ, ಗಮನ ಇಟ್ಟು ಗಮನಿಸಿ ಎಲ್ಲರೂ. ಹಾ, ಓದ್ರಿ.
ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲೀಲಾಯದಿಂದ ಯೋರ್ಧನ ಒಳಗೆ ಬಂದನು. ಆಗ ಯೋಹಾನನು ಅಂದದ್ದು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನು ತಡೆಯುತ್ತಾ ಇದ್ದನು.
ವೆರಿ ಗುಡ್ ಬ್ರದರ್. ಏನಂತಂದ್ರು, ಯೋಹಾನ ಕ್ರೈಸ್ಟ್ ನೋಡಿದ ತಕ್ಷಣ ಏನ್ ಹೇಳ್ತಾರಂದ್ರೆ, ಏನ್ ಸ್ವಾಮಿ, ಆಕ್ಚುಲಿ ನಾನ್ ನಿಮ್ಮಿಂದ ಡಿಕ್ಸಿಸನ ತಗೋಬೇಕು, ಇಲ್ಲಿ ನೋಡ್ಬೇಕಾದ್ರೆ ನೀವು ಉಲ್ಟಾ ನನ್ನ ಹತ್ರ ಡಿಕ್ಸಿಸನ ಬರ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಕ್ರೈಸ್ಟ್ ನ ತಡೀತಾರೆ. ಯಾಕಪ್ಪ ತಡೆದ್ರು, ಯಾಕೆ ಗೊತ್ತಾ? ಏನ್ರಿ, ಯೇಸು ಕ್ರಿಸ್ತನ ಪಾಪ ಇದೆಯಾ?
ಇಲ್ಲದೆ
ಹಾ, ಅವ್ರ ಪಾಪಿನೇ ಅಲ್ಲ ಇದು. ಯೋಹಾನನಿಗೆ ತುಂಬಾ ಚೆನ್ನಾಗಿ ಗೊತ್ತು ಅಲ್ರ, ಯಾಕೆಂದ್ರೆ ಯೋಹಾನ ಮತ್ತೆ ಜೀಸಸ್ ಕ್ರೈಸ್ಟ್ ಇಬ್ರು ಏನ್ರಿ, ಸಂಬಂಧಿಕರು. ಗೊತ್ತೋ ಗೊತ್ತಿಲ್ವಾ? ಹಾ, ಎಷ್ಟು ಜನ ಗೊತ್ತು ನೋಡೋರ?
ಎಲಿಜಬೆತ್ ಮರಿಯಳು ಇಬ್ಬರು ಒಂದೇ
ಎಲಿಜಬೆತ್
ಸಂಬಂಧ.
ಮತ್ತೆ ಮರಿಯಳು ಕಸಿನ್ಸ್.
ವೆರಿ ಗುಡ್ ಸ್ಟಾರ್, ಕರೆಕ್ಟ್. ಎಲಿಜಬೆತ್ ಮರಿಯಳು ಏನ್ರಿ, ಹಾ, ಸಹೋದರಿಗಳು ಅಲ್ರ. ಯೋಹಾನ ಗರ್ಭದಲ್ಲಿ 6 ತಿಂಗಳಾಗಿರ್ಬೇಕಾದ್ರೆ ಮರಿಯಾಳ್ ಬರ್ತಾಳೆ, ಮರಿಯಾಳ್ ಗರ್ಭವತಿ ಆಗಿರ್ತಾರೆ. ಅವಾಗ ಯೋಹಾನ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಹೊಟ್ಟೆಲೆ ಹಾ ಸಂತೋಷದಿಂದ ಕುಡಿತಾರೆ ಅಲ್ವ. ಹಂಗಾರೆ ಇಬ್ರಿಗೂ 6 ತಿಂಗಳು ಏನಿದೆ ಗ್ಯಾಪ್ ಇದೆ. ಯೇಸು ಕ್ರಿಸ್ತು ಪವಿತ್ರ ಆತ್ಮನ ಒಂದು ಕೃಪೆಯಿಂದನೇ ಹುಟ್ಟಿರೋದು, ಒಬ್ಬ ಪರಿಶುದ್ಧನು ಅಂತಂದ್ಬಿಟ್ಟು ಯೋಹಾನನ್ಗೆ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಿತ್ತು ರೀ. ಹಂಗಾರೆ ಅವ್ರು ಎಲ್ಲಾರ ತರ ಏನಲ್ಲ, ಪಾಪಿ ಅಲ್ವೇ ಅಲ್ಲ. ಹಂಗಿರ್ಬೇಕಾರೆ ಪಾಪ ಇಲ್ದಿರೋರು ಏನ್ರಿ, ಪರಿಶುದ್ಧವಾಗಿರೋ ಒಬ್ರು ಬ್ಯಾಪ್ಟಿಸಮ್ ತೊಗೊಂಡಕ್ ಬಂದಾವಾಗ ಮೇಂದ್ರೆ ಪಾಪದಿಂದ ಬಿಡುಗಡೆ ಆಗೋದಿಕ್ಕೆ ಮಾನಸಾಂತರ ಹೊಂದಿದಿರಿ ಅಂತ ಬ್ಯಾಪ್ಟಿಸಮ್ ತೊಗೊಂಡಕ್ ಬಂದಾವಾಗ ಯೋಹಾನ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಸ್ಟಾಪ್ ಮಾಡ್ತಾರೆ. ವೇಟ್ ಮಾಡಿ, ಬೇಡ, ನೀವ್ಯಾಕೆ ತಗೊಂತಾ ಇದೀರ, ನೀವು ಪಾಪಿನೇ ಅಲ್ವಲ್ಲ ಅಂತ ಬಿಟ್ಟು ತಡೀತಾರೆ ಅಲ್ವರ. ಯಾಕೆ ತಡೆದ್ರು ಅಂದ್ರೆ, ಇದಕ್ಕೆ ತಡೆದಿದ್ದು. ಯೋಹಾನನ್ ಚೆನ್ನಾಗಿ ಗೊತ್ತಿತ್ತು, ಯೇಸು ಕ್ರಿಸ್ತು ಪರಿಶುದ್ಧನು, ಅವನ ನಿಷ್ಕಳಂಕನು ಎಲ್ಲರ ಏನ್ರಿ, ಇಡೀ ಜಗತ್ತಿನ ಪಾಪ ನಿವಾರಣೆ ಮಾಡೋದು ಯಜ್ಞದ ಕುರಿಯಾಗಿರ್ಬೇಕು. ಅವನಲ್ಲಿ ಪಾಪ ಇರಕ್ಕೆ ಹೆಂಗ್ ಸಾಧ್ಯ? ಮತ್ತೆ ಅವ್ರು ಪಾಪ ದೀಕ್ಷೆ ತಗೊಂಡ್ರೆ ಏನ್ ಅರ್ಥ ಬರ್ತದೆ? ಆ ಸರೋಗಲ್ಲ, ಬೇಡ ಅಂತ ಏನ್ ಮಾಡ್ತಾರೆ, ತಡೀತಾರೆ. ಆದ್ರೆ ಕ್ರೈಸ್ಟ್ ಏನು ಉತ್ತರ ಕೊಟ್ಟರು, ಇದು ವೆರಿ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಎಲ್ಲಾ ಕ್ರೈಸ್ತವರು ಇದನ್ನ ಅರ್ಥ ಮಾಡ್ಕೊಬೇಕು. ಅದರ ಓದಿ ಓದಿ ಬದ ಮುಂದಕ್ಕೆ. ಹಾ,
ಎಂದು ಹೇಳಿ ಆತನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ ಅಂದದ್ದು, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು.
ಏನ್ ಮಾಡ್ತಾರೆ, ಸದ್ಯಕ್ಕೆ ಒಪ್ಕೋ ಅಂತ ಅಂದ್ಬಿಟ್ಟು ಕ್ರೈಸ್ಟ್ ಏನ್ ಮಾಡ್ತಾರೆ, ಅವ್ರಿಗೆ ಮಾತಾಡ್ತಾರೆ. ಇದರ ಡೀಟೇಲ್ಸ್ ಎಲ್ಲ ಹೇಳಕ್ ಹೋಗಿಲ್ಲ. ಇವಾಗ ನಿಮ್ಗೆ ಹೇಳಿ ನೋಡಿ, 45 ನಿಮಿಷ ಹೇಳ್ತಾ ಇದ್ದೀನಿ. ಬ್ಯಾಪ್ಟಿಸಮ್ ಅಂತ ಇವೆಲ್ಲ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿರೋ ಯೋಹನ್, ಯೋಹನ್ ಏನಾಗಿರೋದು, ಟೋಟಲ್ ಕನ್ಫ್ಯೂಸ್ ಆಗ್ಬಿಟ್ಟಿರೋದು. ಯಾಕಂದ್ರೆ ಇವ್ರು ಕೊಡ್ತಾರೆ ಬ್ಯಾಪ್ಟಿಸಮ್ ಒಂದು ಬ್ಯಾಪ್ಟಿಸಮ್, ಕ್ರೈಸ್ತ ಅಂತಾರೆ ಬ್ಯಾಪ್ಟಿಸಮ್ ಇನ್ನೊಂದು. ಇದನ್ನ ಹೇಳ್ತಾ ಕೂತಿರೋ ಯೋಹನ್ ಏನಾಗಿರೋದು, ಇದನ್ನ ಇದು ಹಿಂಗೆ ಅಂತ ಇದ್ದೀರಾ ಅಂದ್ಬಿಟ್ಟು ಅವ್ರು ಏನಾಗ್ಬಿಟ್ಟಿರೋದು, ಕನ್ಫ್ಯೂಸ್ ಆಗ್ಬಿಟ್ಟಿರೋದು. ಕರ್ತನಲ್ಲಿ ಪ್ರೀತಿಯಾದ ಸರ್ಗಳೇ, ಅದಕ್ಕೆ ಕ್ರೈಸ್ಟ್ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಿಲ್ಲ. ಸದ್ಯಕ್ಕೆ ಒಪ್ಕೋ, ಯಾರಿಗೆ ಮಾಡ್ಬೇಡ, ನೀನ್ ದಯವಿಟ್ಟು ಒಪ್ಕೋ. ಯಾಕೆಂದ್ರೆ ಈ ತರ ನಾನ್ ಮಾಡೋದಿಂದ ದೇವರ ನೀತಿಯಲ್ಲಿ ಏನೋ ಇದೆ, ಆ ತರ ಮಾಡೋದಿಂದ ದೇವ್ರ ನೀತಿನ ತೃಪ್ತಿ ಪಡಿಸಂಗ ಆಗ್ತದೆ, ದೇವ್ರ ನೀತಿನ ಸರಿಪಡಿಸಂಗ ಆಗ್ತದೆ, ನೆರವೇರಿಸ್ದಂಗ ಆಗ್ತದೆ, ದಯವಿಟ್ಟು ಒಪ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಯೋಹಾನ, ಸರಿ ಆಯ್ತಪ್ಪ, ನೀ ಹೇಳ್ದಂತೆನೆ ಆಗ್ಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ, ಒಪ್ಕೊಂತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಹೇಳೋದು ಕ್ರೈಸ್ಟ್ ತೊಗೊಂಡಿದ ಬ್ಯಾಪ್ಟಿಸಮ್ ಬೇರೆ. ಇವತ್ತು ನಮ್ಮ ಕ್ರೈಸ್ತವರಿಗೆ ಅರ್ಥನೇ ಗೊತ್ತಿಲ್ಲ ರೀ ಪಾಪ. ಹಾ, ಬೈಬಲ್ ಓದ್ತಾರೆ ಓದ್ತಾರೆ, ಅಪ್ಪಾಲೆ ತಿಪ್ಪಲೆ ಮಾಡಿ ಬೈಬಲ್ ಓದ್ರೆ ಸರಿ, ಬ್ಯಾಪ್ಟಿಸಮ್ ಅಂದ್ರೆ ಏನಪ್ಪ, ಹೇಳಪ್ಪ ಕಂದ ಅಂತ ಅಂದ್ಬಿಟ್ರೆ, ಅಯ್ಯೋ ನಮ್ಮ ಪಾಪನೆಲ್ಲ ಪರಿಹಾರಕ್ಕೆ ಏನ್ಬಿಟ್ಟು ಬ್ಯಾಪ್ಟಿಸಮ್ ತಗೊಂಬಿಟ್ಟೆ ಅಂತ. ಎಲ್ಲೈತೆ ಬೈಬಲ್ ನೋಡ್ಸಿರ್ತೀನಿ? ಹಾ, ಯಾರಿಗೆ ಹೇಳ್ತಾರೆ ಅದಿವಲ್ಲ, ಎಲ್ಲೆಲ್ಲಿ ಪಾಪ ನಿವಾರಣೆಗಾಗಿ ಬ್ಯಾಪ್ಟಿಸಮ್ ತೊಗೊಂಡ್ರು ಅಂತ ಹೇಳ್ತಾ ಇದೆಯೋ ಅದೆಲ್ಲ ವಾಕ್ಯ ದಯವಿಟ್ಟು ತೆಗೆದು ಓದಿ ಅಂತೀನಿ. ಬೇಕಾದ್ರೆ ನಾನೇ ನೋಡ್ತೀನಿ ನಿಮ್ಗೆ ಎಲ್ಲರಿಗೂ. ಅದರ ಇನ್ನ 1 ಅವರ್ ಕೂತ್ಕೊಂಡು ಕೂತ್ಕೊಳ್ರಿ, ಫುಲ್ ಬೈಬಲ್ ಅಂತ ಎಲ್ಲ ವಾಕ್ಯಗಳು ನೋಡ್ತೀನಿ. ಇದು ಹೇಳ್ತಾರೆ ಅದೆಲ್ಲ ಬರೀ ಯಹೂದ್ಯರಿಗೆ, ನ್ಯಾಯ ಪ್ರಮಾಣಕ್ಕೆ ಅಂತ ಯಹೂದ್ಯರಿಗೆ ಹೊರತು ಅನ್ಯ ಜನಾಂಗದವ್ರಿಗೆ ಅಲ್ವೇ ಅಲ್ಲ. ಕ್ರೈಸ್ತವನಿರೋ ಬ್ಯಾಪ್ಟಿಸಮ್ ಇಸ್ ಡಿಫ್ರೆಂಟ್. ಇವಾಗ ನಾವು ಯಾರ ಎಜೆಂಡೆಯಲ್ಲಿ ನಡಿಬೇಕು, ಯಹೂದ್ಯರ ಪ್ರಕಾರ ನ್ಯಾಯ ಪ್ರಮಾಣದಲ್ಲಿ ಅಂತ ಯಹೂದ್ಯರ ಪ್ರಕಾರ ನಡಿಬೇಕಾ, ಕ್ರಿಸ್ತನ ಎಜೆಂಡೆಯಲ್ಲಿ ನಡಿಬೇಕಾ? ಏನ್ರಪ್ಪ ಒಬ್ರು ಉತ್ತರ ಕೊಡಲ್ಲ ಅಂತೀರಾ? ಓ, ನೀವು ಯಾರು ಕ್ರಿಸ್ತನ ಎಜೆಂಡೆಯಲ್ಲಿ ನಡೆಯಂಗಿಲ್ಲ ಹಂಗಾರೆ ಸಂತೋಷ ಆಗ್ಲಿ ಬಿಡಿ, ತಥಾಸ್ತು.
ಕ್ರಿಸ್ತನ ಎಜೆಂಡೆಯಲ್ಲಿ ನಡೆಯಬೇಕು ಬ್ರದರ್.
ಮತ್ತೆ ಒಬ್ಬೊಬ್ರು ಅಂದ್ರೆ ಮಿಕ್ದವರಲ್ಲಿ 9 ಜನ ಎಲ್ಲಿ ಹತ್ತು ಜನ ಬರ್ತಾರೆ ಅದ್ಭುತ ಮಾಡ್ಕೊಳಕ್ಕೆ, ಒಂಬತ್ ಜನ ರೈಟ್ ಅಬೌಟ್ ಟರ್ನ್ ಒಬ್ಬರೇ ಬಂದು ಹೇಳ್ತಾರೆ ನೋಡಿ ಅದೇ ಥರ ಇಲ್ಲ ಆಯ್ತು, ನಾವು ಒಂಬತ್ ಜನಕ್ಕೇನಿಲ್ಲ ಉತ್ತರನೇ ಇಲ್ಲ ಅಂದ್ರೆ ಏನರ್ಥ, ನೀವೇನಾರ ಮಾಡ್ಕೊಳ್ಳಿ ನಮ್ಮ ಪಣ್ಣವ್ ಇದ್ದಂಗೆ ಇರ್ತೀರಿ ಅಂತ. ಸರಿ ಓಕೆ, ಬೈಬಲ್ ಹೇಳ್ತಾರೆ ಓದಿ ಅಂತೀನಿ. ದೀಕ್ಷಾ ಸ್ಥಾನದ ಅರ್ಥ ಏನಂತೆ, ಒಂದನೇ ಪೇತ್ರ 3:21 ಓದಿ, ಒಂದನೇ ಪೇತ್ರ 3:21.
ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ಥಾನವು
ಅಂಡರ್ಲೈನ್
ಯೇಸು
ಮಾಡ್ಕೊಳ್ಳಿ
ಕ್ರಿಸ್ತ.
ಏನ್ರಿ, ಆ ನೀರಿಗೆ ಅನುರೂಪವಂತ ದೀಕ್ಷಾ ಸ್ಥಾನವು ಇಲ್ಲಿ ಹೇಳ್ತಾರೆ ನೋಡಿ, ದೀಕ್ಷಾ ಸ್ಥಾನ ಉತ್ತರ ಹೇಳ್ತಾರೆ ಬರ್ಕೊಳ್ಳಿ, ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಹಾ
ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ.
ಅಲ್ಲ
ಒಳ್ಳೆ
ಅಂಡರ್ಲೈನ್ ಮಾಡ್ಕೊಳ್ಳಿ. ವೇಟ್ ವೇಟ್ ಅನಿಲ್ ಬದರ್, ದಯವಿಟ್ಟು ಗಮನ ಇಟ್ಟು ಓದ್ಬೇಕು ನೀವು, ಸುಮ್ನೆ ಬಡಬಡ ಹೊಡ್ಕೊಂಡು ಹೋಗ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ಅದೇನಲ್ವಂತೆ, ಮೈ ಕೊಳೆಯನ್ನು ಹೋಗಲಾಡಿಸಿದಂಥದ್ದಲ್ಲ. ಏನ್ರಿ ಅದು ದೀಕ್ಷಾ ಸ್ನಾನ ಅಲ್ಲಪ್ಪ, ದಟ್ ಈಸ್ ನಾಟ್ ಎ ಬಾತ್, ಸ್ನಾನ ಅಲ್ಲ ಅದು, ಪಾಪಗಳನ್ನ ಪರಿಹಾರ ಮಾಡ್ಕೊಳಕ್ಕೆ, ಪಾಪಗಳನ್ನ ತೊಳೆಯೋದಿಕ್ ಅಲ್ಲ. ಏ ಮತ್ತಿನ್ನೇನದು, ಓದಿ ಮುಂದಕ್ಕಿದೆ. ಹಾ
ಒಳ್ಳೆ ಮನಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ.
ಅದು ಕನ್ನಡದಲ್ಲಿ ದೇವ್ರ ಹತ್ರ ಬೇಡ್ಕೊಬೇಕು ಅಂತ, ನೋ ನೋ ನೋ, ಇಂಗ್ಲಿಷ್ ಗೊತ್ತ ಹೇಳ್ತಾರೆ, ಇಟ್ ಈಸ್ ಎ ಆನ್ಸರ್ ಆಫ್ ಎ ಗುಡ್ ಕಾನ್ಷಿಯನ್ಸ್ ಟುವರ್ಡ್ಸ್ ಗಾಡ್ ಅಂತ ಹೇಳ್ತಾರೆ. ದೇವರ ಹತ್ರಕ್ಕೆ ಏನ್ರಿ, ಒಳ್ಳೆ ಮನಸ್ಸಾಕ್ಷಿಯಿಂದ ನಾವು ದೇವತ ಮಾಡುವಂತ ಒಂದು ಒಡಂಬಡಿಕೆ ಅಂತ ಏನ್ ಮಾಡ್ತಾರೆ. ತಮಿಳು ಚೆನ್ನಾಗಿ ಬರ್ತಾರೆ, ತಮಿಳು ಯಾರತ್ರ ಇದ್ರೆ ಓದ್ಬೋದು, ಯಾರತ್ರ ಇಲ್ಲ ಅನ್ಸ್ತದೆ. ನಲ್ ಮನಸ್ಸಾಕ್ಷಿನ ಒಡಂಬಡಿಕೆ ಅಂತ ಹೇಳ್ತಾರೆ. ಒಳ್ಳೆ ಮನಸ್ಸಾಕ್ಷಿಯಿಂದ ದೇವತ್ರ ಮಾಡಂತ ಒಡಂಬಡಿಕೆ, ದೇವ್ರನ್ನ ಮಾಡಂತ ಎಲ್ಲಾ ಕೃಪೆಗಳನ್ನ ನೆನೆಸ್ಕೊಂಡು ಇನ್ಮೇಲಿಂದ ನಾನು ಲೋಕಕ್ಕೆ ಸಾಯ್ತೀನಿ, ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳಾಗ್ತೀನಿ ಅಂತನ್ಬಿಟ್ಟು ದೇವತ ಮಾಡ್ಕೊಂಡಂತ ಒಳ್ಳೆ ಮನಸ್ಸಾಕ್ಷಿಯ ಒಡಂಬಡಿಕೆನೆ ನಿಜವಾದ ಬ್ಯಾಪ್ಟಿಸಮ್. ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಇದೇ ಬ್ಯಾಪ್ಟಿಸಮ್ನ ಜೀಸಸ್ ಕ್ರೈಸ್ಟ್ ತೊಗೊಂಡಿದ್ದು. ಈಗೋ ದೇವರೇ ನಿನ್ ಚಿತ್ತ ನೆರವೇರಿಸಕ್ ಬರ್ತಾ ಇದ್ದೀನಿ ಅಲ್ವರ, ಪುಸ್ತಕದ ಸುರುಳಿಯಲ್ಲಿ ಬರೆದಿರೋದು ಎಲ್ಲವೂ ನೆರವೇರಿಸ್ತೀನಿ ಅಂತಂದ್ಬಿಟ್ಟು ಬಹು ಸಂತೋಷದಿಂದ ಕ್ರೈಸ್ಟ್ ಏನ್ ಮಾಡೋದು, ಇದು ಮಾಡೋದು. ಅದಕ್ಕೆ ನೋಡಿ, ಬ್ಯಾಪ್ಟಿಸಮ್ ಹೆಂಗ್ ತಗೊಂತೀರಿ, ನೀರಲ್ಲಿ ಮುಳುಗ್ತಾ ಅಂತ, ಹೆಂಗ್ ನೀರು ಮುಳುಸೋದು, ಡುಬ್ಕಿ ಹೊಡ್ಬಿಡ್ದ ಹಿಂಗೆ ಡುಬ್ಕಿ ಹೊಡಿಯೋದಲ್ಲ, ಏನ್ರಿ ಒಬ್ರನ್ನ ಹಿಂಗ್ ಇಟ್ಕೊಂಡು ಹಿಂದಕ್ಕೆ ಏನ್ ಮಾಡ್ತೀರಿ, ಮಲಗಿಸ್ತೀರಿ. ಏನ್ ಗೊತ್ತ ಅರ್ಥ ಅದು, ಹಾ ಹಿಂದಕ್ಕೆ ಮಲಗಿಸ್ತೀರಿ ಅಂತಂದ್ರೆ, ಹಾ ಹಿಂದಕ್ಕೆ ಮಲಗಿಸ್ತೀರಿ ಅಂತಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಕ್ರೈಸ್ಟ್ಗೆ ಒಪ್ಪಿಸ್ಕೊಳ್ಳೋದು. ಕ್ರೈಸ್ಟ್ ಏನ್ ಮಾಡ್ತಾರೆ, ನಮ್ಮನ್ನ ಮುಳುಗಿಸ್ತಾರೆ, ಆತನ ಮರಣದಲ್ಲಿ ಮುಳುಗಿಸ್ತಾರೆ, ತಿರ್ಗಾ ನಮ್ಮನ್ನ ಜೀವಂತವಾಗಿ ಎದ್ದಿ ಕ್ರಿಸ್ತನಲ್ಲಿ ಬಾಳೋದಕ್ಕೆ ಸಹಾಯ ಮಾಡೋದೆಲ್ಲ ಯಾರಪ್ಪ ಅಂದ್ರೆ ನಮ್ಮ ಪ್ರಭು, ನಮ್ಮ ರಕ್ಷಕನು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ನಸ್ಕೊಳ್ಳೆ, ಈ ದೀಕ್ಷಾ ಸ್ಥಾನನ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟಾಗಿ ಏನ್ ಮಾಡ್ಬೇಕು, ತಿಳ್ಕೊಂಡಿನ ತಗೊಬೇಕು. ಅದಕ್ಕೆ ಕನ್ನಡದಲ್ಲಿ ಏನ್ ಬಂತು, ದೀಕ್ಷಾ ಸ್ಥಾನ ಅಂತ ಬಂತು, ಕರೆಕ್ಟಾ? ತಮಿಳಲ್ಲಿ ಹೇಳ್ತಾರೆ ಗೊತ್ತಾ ಯಾರಿಗಾರ, ದೀಕ್ಷಾ ಸ್ಥಾನಕ್ಕೆ ಏನಂತಾರೆ ಅಂತ ತಮಿಳಲ್ಲಿ ಯಾರಿಗೂ ಗೊತ್ತಿದ್ಯಾ?
ಇಲ್ಲ ಬ್ರದರ್, ಯಾರು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ.
ಅಂದ್ರೆ ನಿಮ್ ತಮಿಳೆಲ್ಲ ಗೊತ್ತಿರೋದು ಮೋಸ್ಟ್ಲಿ, ಉತ್ತರ ಕರ್ನಾಟಕ ಅಲ್ವಾ. ಹೆಂಗ ಗೊತ್ತಾರೆ, ಜ್ಞಾನ ಸ್ಥಾನ ಅಂತ ಹೇಳ್ತಾರೆ. ಜ್ಞಾನ ಸ್ಥಾನ ಅಂದ್ರೆ ಹೆಂಗ ಗೊತ್ತಾ, ಜ್ಞಾನ ಅಂದ್ರೆ ಅರಿವು, ತಿಳುವಳಿಕೆ, ಬುದ್ಧಿ. ಜ್ಞಾನ ಬಂದ ಮೇಲೆ ತಗೊಳೋದೇ ಏನ್ರಿ, ಜ್ಞಾನ ಸ್ಥಾನ. ಅದಕ್ಕೆ ನೋಡ್ರಿ ಏನ್ ಗೊತ್ತಾ, ಅಪೋಸ್ಟ್ಲ್ ಪೌಲ್ ಕಾಲದಲ್ಲಿ ಏನ್ರಿ ಇದೇ ತರ ಎಷ್ಟೋ ಒಂದು ದೊಡ್ಡ ಸಭೆ, ಎಫೆಸ ಸಭೆಯಲ್ಲಿರುವಂತ ಸರ್ವ ಎಲ್ಲ ಜನಾಂಗದವರು ಯೋಹಾನನ ದೀಕ್ಷಾ ಸ್ಥಾನ ತಗೊಂಡಿರ್ತಾರೆ. ಮಾನಸಾಂತರ ಒಂದೋದಕ್ಕೆ ಪವಿತ್ರಾತ್ಮನೇ ಬಂದಿರಲ್ಲ ಅವ್ರಿಗೆ, ಸುಮ್ಮನೆ ಸಭೆಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಏನು ಗೊತ್ತಿರಲ್ಲ, ಸುಮ್ಮನೆ ನಾರ್ಮಲ್ ಆಗಿರ್ತಾರೆ. ಅಪೋಸ್ಟ್ಲು ಬಂದು ಬಂದು ಕೇಳ್ತಾರೆ, ಏನಪ್ಪ ಏನು ಮಾಡ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳ್ಬೇಕಾದ್ರೆ ಏನು ದೀಕ್ಷಾ ಸ್ಥಾನ ತೊಗೊಂಡು ಕೇಳ್ಬೇಕು. ಅವಾಗ ಹೇಳ್ತಾರೆ, ನಾವು ಯೋಹಾನನ ದೀಕ್ಷಾ ಸ್ಥಾನ ತೊಗೊಂಡ್ರಿ ಅಂತ ಹೇಳ್ತಾರೆ. ಅವಾಗ ಅಪೋಸ್ಟ್ಲು ಪೌಲನ್ನ ಕರೆಕ್ಟ್ ಮಾಡ್ತಾರೆ, ನೀವು ರಾಂಗ್ ಆಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಓದಿ ಅಪೋಸ್ಟ್ಲ ಕೃತ್ಯಗಳು 19:1-3.
ಅಪೊಲ್ಲಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ
ನೋಡ್ರ
ಅಂದರು.
ನೋಡ್ರ ಪವಿತ್ರಾತ್ಮನ ಬಗ್ಗೆನೇ ಗೊತ್ತಿಲ್ವಂತೆ. ಇವಾಗ ಏನಾಗ್ಬಿಡುತ್ತೆ, ನಮ್ಮ ಕ್ರೈಸ್ತರು ಪವಿತ್ರಾತ್ಮ ಬಗ್ಗೆ ಗೊತ್ತು, ಅದು ಹೊಂದಿರಲ್ಲ. ಯಾಕೆ ಹೊಂದಿರಲ್ಲ ಮುಂದೆ ಕೇಳ್ತೋಣಿ, ಕಾರಣ ಯಾಕೆ ಅಂತ. ಹಾ
ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು.
ನೋಡ್ರ ಏನ್ ಹೇಳ್ತಾರೆ, ಯೋಹಾನನ ಬೋಧನೆ. ಯೋಹಾನ ಏನ್ ಬೋಧನೆ ಮಾಡಿದ್ರು, ಏನ್ ಬೋಧನೆ ಮಾಡಿದ್ರು ಯೋಹಾನ?
ದೇವರ ರಾಜ್ಯ ಸಮೀಪ
ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಕೆ ಮಾಡಿಕೊಂಡು ದೀಕ್ಷಾ ಸ್ನಾನ
ಮಾಡ್ರಿ.
ತಗೊಂಡು ಬೋಧನೆ ಮಾಡಿದ್ರು.
ದೇವರಾಜ್ಯ ಸಮೀಪವಾಗಿದೆ, ನೀವು ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರುಗಿದಿರಾ ಅಂತ. ಅಂದ್ರೆ ಪಶ್ಚಾತ್ತಾಪ ಪಟ್ಟಿ ದೀಕ್ಷಾಸ್ಥಾನ ತಗೊಂಡು ಸರಿಯಾದ ಫಲಗಳನ್ನ ನೋಡ್ಸ್ರಿ ಅಂತ ಈ ಉಪದೇಶನ ಯೋಹಾನ ಮಾಡಿದ್ದು. ಕರೆಕ್ಟಾ? ಇವಾಗ ಈ ಉಪದೇಶ ನಂಬಿಟ್ಟು ಎಷ್ಟೋ ಜನ ಕ್ರೈಸ್ತವ ತಗೊಳೋರಲ್ಲಿ ಒಂದು ಲೋಕದಲ್ಲಿ ತಗೊಂಡವ್ರೆ ಎಲ್ಲಾರ ತಗೊಂಡಿರೋದು ಇದೇನೆ, ಅದೇನು ತಿಳ್ಕೊಂಬಿಟ್ಟಾರೆ ಬ್ರದರ್ ಇದೇ ಸರಿ ಅಂತ ಅಂದ್ಬಿಟ್ಟು. ಅದೇ ಹೆಂಗ್ ಸರಿ? ಇವಾಗ ತಿಂತ ನೋಡಿ ಅಪೊಸ್ತಲ ಪೌಲ ಅದನ್ನ ಓದಿ ಮುಂದಕ್ಕೆ ಓದಿ.
ಅದಕ್ಕೆ ಪೌಲನು
ಓದಿ ಬ್ರದರ್.
ಅದಕ್ಕೆ ಪೌಲನು ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವ ಆತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು.
ನೋಡ್ರ ಏನಪ್ಪ, ಯಾರ ಹೆಸರು ಮಾಡಿಸ್ಕೊಂಡ್ರಂತೆ? ಕರ್ತನಾಗಿರಂತ ಯೇಸುವಿನ ಹೆಸರಲ್ಲಿ, ಯಾಕಂದ್ರೆ ಯೇಸುವಿನ ಮರಣದಲ್ಲಿ ಪಾಲ್ಗೊಳ್ಳೋದಾಗದೆ ದೀಕ್ಷಾಸ್ನಾನ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರಳೆ, ಕ್ರೈಸ್ತವರಾಗಿರಂತ ದೇವ್ರ ಮಕ್ಕಳು ಏನ್ರಿ ಮಾನಸಾಂತರ ಹೊಂದೋದಿಕ್ಕೆ ಪಾಪಗಳನ್ನ ತೊಳೆಯೋದಿಕ್ಕೆ ದೀಕ್ಷಾಸ್ನಾನ ಅಲ್ವೇ ಅಲ್ಲರಿ, ಬೇಕೇ ಆಗಿಲ್ಲ. ಈ ನಮ್ಮ ಪಾಪಗಳನ್ನ ಪರಿಹಾರ ಮಾಡೋದಿಕ್ಕೆ ಏನ್ ಬೇಕು ಹೇಳಿ? ದೀಕ್ಷಾಸ್ನಾನ ಬೇಕಾ? ಏನ್ ಬೇಕು ಆಕ್ಚುಲಿ ಬೈಬಲ್ ಪ್ರಕಾರ ಏನ್ ಬೇಕು ಹೇಳಿ? ಎಸ್, ಯೇಸುವಿನ ರಕ್ತ ರೀ ಅಷ್ಟೇ. ಅದ್ರ ಮೇಲೆ ನಂಬಿಕೆ ಇದೆಯಾ, ಮುಗೀತು, ನಿಮ್ ಪಾಪನೆಲ್ಲ ಪರಿಹಾರ ಮಾಡ್ದಂಗೆ. ನೀವ್ ಯಾವ ತರ ಮಾಡಿ ಪಾಪ, ನಿನ್ನೆ ಮಾಡಿದ್ರೆ, ಇವತ್ ಮಾಡಿದ್ರೆ, ನಾಳೆ ಮಾಡ್ತಾ ಇದ್ರ? ಇಡೀ ಸಕಲ ಪಾಪಗಳು ನಿವಾರಣೆ ಮಾಡೋದಕ್ಕೆ ಯೇಸುವಿನ ರಕ್ತಕ್ಕೇನಿದೆ ಅಷ್ಟೊಂದು ಪವರ್ ಏನಾಗಿದ್ದಾರೆ ಇದಾರೆ ಅಲ್ವರ? ಇದು ಬಿಟ್ಟು ಇನ್ನೇನೋ ಅವಶ್ಯಕತೆನೇ ಇಲ್ಲ. ಔಟ್ವರ್ಡ್ ಆಗಿ ಇದು ಮಾಡು ಅದು ಮಾಡೋ ಅಂತ ದೇವರು ಎಲ್ಲೂ ಹೇಳಿಲ್ಲ. ಮನೆಗರ ಬ್ಯಾಪ್ಟಿಸಮ್ ಅಂದ್ರೆ ಏನಪ್ಪ ಅಂದ್ರೆ ಕ್ರೈಸ್ಟ್ ಮರಣದಲ್ಲಿ ಪಾಲ್ಗಾರಾಗೋದು. ಅದರಿಂದ ಇದನ್ನೇ ಕರೆಕ್ಷನ್ ಮಾಡ್ತಾರೆ. ಯಾರಿಗೆ? ಎಫಿಸಸ್ ಸಭೆಗೆ. ಎಫಿಸಸ್ ಸಭೆದು ಯಾರು? ಅನ್ಯ ಜನಾಂಗದವರು. ಎಲ್ಲ ಯೋಹಾನನ್ ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟವ್ರೆ. ಅದರ ಏನಪ್ಪ ನೀವು ರಾಂಗ್ ತಗೊಂಡಿದ್ದೆ ಅಂತ ಹೇಳ್ಬೇಕು. ಅಪೋಸ್ಟಲ್ ಪೌಲ್ ತಿದ್ಬಿಟ್ಟು ಕರೆಕ್ಟಾಗಿ ತಗೊಂತ ನೋಡ್ರಿ ಇರ್ತೀನಿ. ಹಂಗಾರೆ ಬ್ಯಾಪ್ಟಿಸಮ್ನ 2 ಸತಿ ತಗೊಂಡಿದ್ರೆ ಏನು ತಪ್ಪಿಲ್ಲ. ಆದರೆ ಸರಿಯಾಗಿ 1 ಸತಿ ತಗೊಳ್ಬೇಕು. ತಗೊಂಡಿರೋದೇ 1 ಸತಿ ಸರಿಯಾಗಿ ಅಂತ ಅಂದ್ಬಿಟ್ರೆ ನೋ, ದಟ್ ಇಸ್ ವೆರಿ ರಾಂಗ್. ತಗೊಂಡಿರೋದು ಸರಿಯಾಗಿಲ್ಲ ಅಂದರೆ 10 ಸತಿ ಏನು, 20 ಸತಿ ಆದರೂ ಸರಿ, ನಾವು ಸರಿಯಾಗಿರೋದು 21ನೇ ಸತಿ ಕರೆಕ್ಟಾಗಿರೋದು ತಗೊಂಡೋದು ವೆರಿ ಇಂಪಾರ್ಟೆಂಟ್. ಅಲ್ವರಾ? ನೀವು 10 ಸತಿ ತಗೊಂಡ್ಬಿಟ್ರೆ ದೇವ್ರೇನು ಬೇಡ ಅಂತ ಅಂದ್ಬಿಡಲ್ಲ ಅಲ್ವರಾ? ಇವ್ ನೋಡಿ ಯೋಚನೆ ಮಾಡಿರ್ತೀನಿ, ಯೋರ್ದನ್ ನದಿಯಲ್ಲಿ ಎಷ್ಟೋ ಜನ ಬ್ಯಾಪ್ಟಿಸಮ್ ತಗೋತಾರಲ್ಲ, ಬ್ಯಾಪ್ಟಿಸಮ್ ದೇವ್ರು ಕನ್ಸಿಡರ್ ಮಾಡ್ತಾರ? ಇಸ್ರೇಲ್ ತಗೊಂಬಿಟ್ಟಿರು, ಅಯ್ಯೋ ಪರಿಶುದ್ಧವಾಗಿರೋ ಇದರಲ್ಲಿ ಯೇಸುಕ್ರಿಸ್ತ ತಗೊಂಡಿರೋ ಜಾಗದಲ್ಲಿ ತಗೊಂಡ್ಬಿಟ್ರು ದೇವ್ರು ಅಂಗೀಕಾರ ಮಾಡ್ಬಿಡ್ತಾರ? ಇಲ್ಲ. ಯಾಕೆ? ಅದು ಪ್ರಾಪರ್ ಅಂತ ಅರ್ಥ ತಗೊಂಡೇ ನಾವು ತಿಳ್ಕೊಂಡೇ ಮಾಡಬೇಕು, ಇಲ್ಲಾಂದ್ರೆ ಏನ್ ಪ್ರಯೋಜನ ಇದೆ? ಯೋಚನೆ ಮಾಡಿರ್ತೀನಿ. ಅಂದ್ರೆ ಆ ಒಡಂಬಡಿಕೆ ದೇವತ ಒಡಂಬಡಿಕೆ ಸರಿ ಮಾಡಿ ತಿಳ್ಕೊಂಡ್ಮೇಲೆ ಮಾಡ್ಕೊಟ್ರೆ ಒಳ್ಳೇದು. ದೇವರೇ ಯಾರಂತ ಗೊತ್ತಿಲ್ಲದಿರ್ಬೇಕಾರೆ ಒಡಂಬಡಿಕೆ ಮಾಡ್ಕೊಂತೀರಿ ಅಂತಂದ್ಬಿಟ್ಟು ಇನ್ನು ಯಾವ ಅರ್ಥದಲ್ಲಿ ದೇವ್ರನ್ನ ಅಂಗೀಕಾರ ಮಾಡ್ತಾರೆ? ಖಂಡಿತವಾಗ ಅಂಗೀಕಾರ ಮಾಡಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತ ಹೇಳಿದ್ದು, ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನ್ ಮಾಡಿ ನೀವು, ಏನ್ ಮಾಡಿ ನೀವು, ಏನ್ ಮಾಡಿ ಅಂದ್ರ
ಸುವಾರ್ತೆಯನ್ನು ಸರಿ ತಂದೆ ಮಾತ ಹೆಸರಿನಲ್ಲಿ ದೀಕ್ಷಾಸ್ನಾನ ಎಲ್ಲರಿಗೆ.
ಓದಿ ಬದರ್ ಕರೆಕ್ಟಾಗಿ ಹೇಳಿದ್ರಿ, ಒಂದ್ಸರಿ ಕ್ಲಿಯರ್ ಆಗಿ ಓದ್ಬಿಡೋಣ ಬದರ್. Matthew 28:19 ಓದಿ ಬದರ್.
ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ.
ಏನ್ ಮಾಡಿ ಅಂತಂದ್ರು, ಲೋಕಕ್ಕೆಲ್ಲ ಹೋಗ್ಬಿಟ್ಟು ಸುವಾರ್ತೆ ಸಾರ್ಬಿಟ್ಟು ಏನ್ ಮಾಡಿ ಎಲ್ಲಾ ದೇಶಗಳ ಜನಗಳಿಗೆ ಏನ್ ಮಾಡಿ ನೀವು
ಶಿಷ್ಯರನ್ನಾಗಿ ಮಾಡಿರಿ.
ಅಂಡರ್ಲೈನ್ ಮಾಡ್ಕೊಳ್ಳಿ, ಏನ್ ಮಾಡಿ ಅಂದ್ರು ಫಸ್ಟ್
ಶಿಷ್ಯರನ್ನಾಗಿ ಮಾಡಿರಿ.
ಯೇಸು ಕ್ರಿಸ್ತ ಶಿಷ್ಯನಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ತನ್ನನ್ ತಾನೇ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತ ಶಿಷ್ಯನಾಗ್ಬೇಕಾದ್ರೆ ಏನಾಗ್ಬೇಕು, ಏನ್ ಮಾಡ್ಬೇಕು ಹೇಳಿ?
ತನ್ನನ್ನು ತಾನೇ ಇದು ಮಾಡ್ಕೊಂಡು ಯೇಸು ಕ್ರಿಸ್ತ ಹೆಜ್ಜೆ ಜಾಡಿನಲ್ಲಿ ನಡೀಬೇಕು.
ಇದು ಅಂದ್ರೆ ಯಾವುದು?
ನಮ್ಮ ಎಲ್ಲ ಒಂದು ಇದು
ಓದಿ Matthew 16:24 ಕರೆಕ್ಟ್ ಬ್ರದರ್, ಕ್ಲಿಯರ್ ಆಗಿ ಓದ್ಬಿಡೋಣ ಬ್ರದರ್. Matthew 16:24 ಬ್ರದರ್ ಓದಿ ಬ್ರದರ್.
ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ.
ಇದೇ ಫಸ್ಟ್ ಕಂಡೀಷನ್ ಶಿಷ್ಯನರು ಅಂತಂದ್ರೆ, ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಏನ್ ಮಾಡಕೋ ಅವ್ರ ಹಿಂದೆ ಬರಬೇಕು. ತನ್ನ ತಾನೇ ನಿರಾಕರಿಸಿ ಅಂದ್ರೆ ತನಗೇನಂತ ಆಸೆ ಆಕಾಂಕ್ಷೆ ಎಲ್ಲ ಬಿಟ್ಬಿಡ್ಬೇಕು. ಕ್ರಿಸ್ತನ್ಗಾಗಿ ರೆಸ್ಪಾನ್ಸಿಬಿಲಿಟಿ ಏನ್ ಮಾಡ್ಬೇಕು, ಜವಾಬ್ದಾರಿಗಳನ್ನ ತಗೊಂಬೇಕು, ಅವ್ರ ಹೆಜ್ಜೆ ಜಾಡಿಲಿ ನಡಿಬೇಕು ನೋಡ್ರಿ. ಏನ್ ಹೆಜ್ಜೆ ಜಾಡಿ ಅಂದ್ರೆ ಮರಣ, ಆತರ ಮರಣದಲ್ಲಿ ಪಾಲ್ಗಾರಬೇಕ್ರಿ. ಇದನ್ನೇ ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನ್ ಮಾಡಿ ಶಿಷ್ಯನಾಗಿ ಮಾಡಿ ಅಂತಾರೆ ಕರ್ಮಡ್ಪಣಿ ಅಂದ್ರ. ಹಾ, ಏನೂ ಗೊತ್ತಿರಲ್ಲ ಅವ್ರಿಗೆ, ತಾಲೆಯ ಗೊತ್ತಿರಲ್ಲ, ಬುಡ ಗೊತ್ತಿರಲ್ಲ, ಬೈಬಲಲ್ಲಿ ಏನೇನು ಗೊತ್ತಿರಲ್ಲ. ಬೇಸಿಕ್ ಡಾಕ್ಟ್ರಿನ್ ಏನ್ರಿ, ಬ್ಯಾಪ್ಟಿಸಮ್ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ಇನ್ನೇನು ಅರ್ಥ ಹೇಳ್ರಿ ನೋಡ್ರಿ. ಪ್ರಭುರಾತ್ರಿ ಭೋಜನ ವರ್ಷಕ್ಕೊಂದು ಸತಿ ಮಾಡ್ಬೇಕಂದ್ರೆ ಸಿಂಪಲ್ ಆಗಿದ ಉಪದೇಶ ಗೊತ್ತಿಲ್ಲ. ಅದರ ಸ್ತ್ರೀಗಳು ಸಭೆಯಲ್ಲಿ ಮಾತಾಡಬಾರ್ದು, ಮೌನವಾಗಿರ್ಬೇಕು, ಉಪದೇಶನೇ ಮಾಡಬಾರ್ದು ಅಂತ ಹೇಳಿದಂತ ಒಂದು ಸಿಂಪಲ್ ಆಗಿರೋ ಉಪದೇಶ ಗೊತ್ತಿಲ್ಲ. ಇವೆಲ್ಲ ಗೊತ್ತಿಲ್ದ್ರೆ ಹೋಗ್ಬಿಟ್ಟು ಲೋಕದ ಕಡೆ ಹೋಗಿ ಎಲ್ಲಾ ಕಡೆ ಸುವಾರ್ತೆ ಸಾಕ್ತಿ ಅಂತ ನಾವು ಹೋದ್ರೆ ನಮ್ಮ ದೃಷ್ಟಿಗೆ ಅದು ಚೆನ್ನಾಗಿರ್ಬೋದು. ದೇವ್ರ ಎಣಿಕೆಯಲ್ಲಿ ಬರ್ತದ, ಥಿಂಕ್ ಮಾಡಿ. ದೇವ್ರ ಇದನ್ನ ಕನ್ಸಿಡರ್ ಮಾಡ್ತಾರ, ಸ್ವಲ್ಪ ಥಿಂಕ್ ಮಾಡಿ. ದೇವರು ಬೈಬಲ್ ಹೇಳೋರೆ, ನಾನು ಲೆಕ್ಕಕ್ಕೆ ಹಾಕೊಡಲ್ಲ ಇವೆಲ್ಲ ಅಂತಂದ್ಬಿಟ್ಟು ಹಂಗಿರ್ಬೇಕು, ಥಿಂಕ್ ಮಾಡ್ಬೇಕು. ಅದಕ್ಕೆ ಹೇಳೋದು ಕರ್ತನೋ ಕರ್ತನೋ ಅಂತ ಹೇಳೋರೆಲ್ಲರೂ, ಸ್ವಾಮಿ ಸ್ವಾಮಿ ಅಂತ ಹೇಳೋರು ಎಲ್ಲರೂ ಎಲ್ಲಿ ಹೋಗ್ರಂತೆ? ಪರಲೋಕ
ಪರಲೋಕ ರಾಜ್ಯ ಸೇರೋದಿಲ್ಲ.
ಇಲ್ಲ, ದೇವ್ರ ಚಿತ್ತ ಮಾಡ್ದೋನೆ, ಕರ್ತನಿಗೆ ಪ್ರೀತಿ ಅನಿಸೋದು. ದೇವ್ರ ಚಿತ್ತ ಏನಂತೆ, ಲೋಕದ ಕಟ್ಟೆಗೆ ಹೋಗ್ಬಿಟ್ಟು ಸುವಾರ್ತೆ ಸಾರಿ, ಶಿಷ್ಯನರಾಗಿ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ತಂದೆ ಮಗ ಪವಿತ್ರ ಆತ್ಮ
ತಂದೆ ಮಗ
ಹೆಸರಲ್ಲಿ,
ಪರಿಶುದ್ಧ
ಹೆಸರಲ್ಲಿ ದೀಕ್ಷಾಸ್ನಾನ ಮಾಡ್ಬೇಕು
ದೀಕ್ಷಾಸ್ನಾನ.
ಅಂತಂದ್ರು. ಏನು ತಂದೆ ಮಗ ಪವಿತ್ರ ಆತ್ಮನ ಹೆಸರು, ಇವಾಗ ದೀಕ್ಷಾಸ್ನಾನ ಅಂದ್ರೆ ಕ್ರಿಸ್ತನಲ್ಲಿ ತಗೋ ಅಂತಂದ್ರು. ಯಾವ ಶಿಷ್ಯನ ಬಂದ್ಬಿಟ್ಟು ತಂದೆ ಮಗ ಪವಿತ್ರ ಆತ್ಮ ಹೆಸರು ಹೇಳಲೇ ಇಲ್ವೇ ಇಲ್ಲ ಅಲ್ಲ. ಇವಾಗ ಹೋದ್ರಲ್ಲ ಅಪೊಸ್ತಲರಲ್ಲಿ, ಎಫೆಸಿಯನ್ಸಲ್ಲಿ ಏನಂತ ನೋಡಿದ್ರಿ, ಎಲ್ಲರೂ ಏನಂತ ಕ್ರಿಸ್ತ ಯೇಸುವಿನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು ಅಂತ ನೋಡ್ತಾರೆ. ಮತ್ತೆ ತಂದೆಯಲ್ಲಿ ಪವಿತ್ರ ಆತ್ಮಲ್ಲಿ ಮಿಸ್ ಮಾಡ್ಬಿಟ್ರಲ್ಲ. ಅದೇನಪ್ಪ ಅರ್ಥ
ಅದು
ಅಂತಂದ್ರೆ
ಕ್ರಿಸ್ತನ
ಏನ್ರಿ,
ಬೋಧನೆ,
ಕರೆಕ್ಟ್, ಏನ್ ಗೊತ್ತಾ
ಕ್ರಿಸ್ತನ
ಸರ್,
ಸ್ವಬೋಧನೆ.
ಏನ್ರಿ, ತಂದೆ, ತಂದೆಯ ಹೆಸರು, ಮಗನ ಹೆಸರು, ಏನಪ್ಪ ನನ್ನ ಪವಿತ್ರ ಆತ್ಮನ ಹೆಸರು ಅಂತ ಏನ್ ಗೊತ್ತಾ ಮೀನಿಂಗು? ಹೆಸರು ಅಂತಂದ್ ಏನ್ ಗೊತ್ತಾ, ಆಕ್ಚುಲಿ ಹೆಸರು ಅಂತಂದ್ರೆ ಗುಣ. ನಾವ್ ಹೇಳ್ತೀರಿ ಏನಪ್ಪ ರಾಬಿನ್ ಸರಿ ಇಲ್ಲ ಅಂತಂದ್ರೆ ಅರ್ಥ ಏನು? ರಾಬಿನ್ ಸರಿ ಇಲ್ಲ ಅಂದ್ರೆ ಏನು, ರಾಬಿನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತನಾ? ಇಲ್ಲ, ರಾಬಿನ್ ಅಂತ ಹುಡುಗನ ಗುಣ ಕ್ಯಾರೆಕ್ಟರ್ ಏನಾಗಿಲ್ಲ, ಏನಾಗಿಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ ಇಲ್ವಾ ನಿಮ್ಗೆಲ್ಲರಿಗೂ?
ಅದೇ
ಅಲ್ವರ, ಇವಾಗ ರಾಬಿನ್ ಸರಿ ಇಲ್ಲ ಅಂತ ಅರ್ಥ ಏನು?
ಅವನ್ ಇದು ಸರಿ, ಗುಣಗಳು ಸರಿ.
ಗುಣಗಳು ಸರಿ ಇಲ್ಲ ಅಂತ ಅರ್ಥ ಅಷ್ಟೇ ಹೊರತು ಅವನ ಹೆಸರಲ್ಲಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಅಲ್ಲ. ಅದರ ಹಂಗಾರೆ ಹೆಸರು ಅಂದ್ರೆ ಸತ್ಯವೇದದಲ್ಲಿ ಅರ್ಥ ಏನಪ್ಪ ಅಂತಂದ್ರೆ ಏನ್ರಿ, ಗುಣಗಳು,
ಗುಣ
ತಂದೆ ದೇವರ ಗುಣಗಳು, ಕ್ರಿಸ್ತನ ಗುಣಗಳು, ಪವಿತ್ರಾತ್ಮನ ಒಂದು ಫಲಗಳು ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕ್ರಿ. ಈ ಹೆಸರಲ್ಲಿ ಸಂಪೂರ್ಣವಾಗಿ ಮುಳುಸ್ಬಿಡಿ ಅವ್ರನ್ನ ಅಂತಂದ್ರು. ಅವ್ರ ಗುಣಗಳಲ್ಲಿ ಸಂಪೂರ್ಣವಾಗಿ ಮುಳುಸಿದ್ರೇನೆ ಅವ್ರೇನಾಗೋದಿಕ್ಕೆ ಸಾಧ್ಯ, ಕ್ರಿಸ್ತನ ಶಿಷ್ಯನಾಗೋದಿಕ್ಕೆ ಸಾಧ್ಯ. ಅದಕ್ಕೆ ಬ್ಯಾಪ್ಟಿಸಮ್ ಅಂತ ಇಲ್ಲಿ ಮತ್ತೆ ಬರೋಂಥ ವಾರ್ತೆ ಬ್ಯಾಪ್ಟಿಸೋ ಅಂತ ಹೇಳ್ತಾರೆ. ಹಂಗೇನು ಸಂಪೂರ್ಣವಾಗಿ ಮುಳುಗಿಸೋದು, ನೀರನ್ನು ಮುಳುಸೋದ್ ಬಗ್ಗೆ ಮಾಡ್ತಾರೆ ಅಲ್ಲಿ. ಅವ್ರ ಗುಣಗಳಲ್ಲಿ ಏನ್ ಮಾಡ್ಬೇಕು ನಾವು ಮುಳುಗಿಸ್ಬೇಕು ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ, ದೀಕ್ಷಾಸ್ನಾನ ಅಂತಂದ್ರೆ ಏನ್ರಿ, ಪಾಪದ ನಿವಾರಣೆಗೆ ಅಲ್ಲ, ಪಾಪದನ ಬಿಟ್ಟು ದೇವ್ರ ಕಡೆ ತಿರುಗಿದ್ರಿ ಅಂತ ನೋಡ್ಸೋದಿಕ್ಕೆ ಅಲ್ಲ, ಪ್ರಾಯಶ್ಚಿತ್ತ ಹೊಂದಿದ್ರಿ ಅಂತ ನೋಡ್ಸೋದಿಕ್ಕೆ ಅಲ್ಲ, ಏನ್ರಿ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗೋದಿಕ್ಕೆ. ಅದರಿಂದ ಇಷ್ಟು ದಿನ ನಾವೆಲ್ಲ ಏನ್ ತೊಗೊಂಡಿದ್ರು, ಬ್ಯಾಪ್ಟಿಸಮ್ ಇದೆಲ್ಲ ಬ್ಯಾಪ್ಟಿಸಮ್ ಅಲ್ವೇ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ನೀವು ಸಭೆಯಲ್ಲೇ ತೊಗೊಂಡಿರ್ಬೋದು, ಕ್ರಿಸ್ತನ ಹೆಸರಲ್ಲೇ ನೀವು ತಿಳ್ಕೊಂಡು ತೊಗೊಂಡಿರ್ಬೋದು, ಆದ್ರೆ ಈ ಕಾನ್ಸೆಪ್ಟೇ ಗೊತ್ತಿಲ್ದಿರ ನೀರು ಮುಳುಗ್ದ ಅಂತಂದ್ರೆ ಅದು ಬ್ಯಾಪ್ಟಿಸಮ್ ಆಗೈತದ? ಯೋಚನೆ ಮಾಡಿರ್ತೀನಿ, ಖಂಡಿತವಾಗೂ ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ದೇವ್ರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ಮಾಡೋದೇನ್ರಿ ತುಂಬ ಮುಖ್ಯವಾಗಿರೋಂಥ ಕೆಲಸ. ನಮ್ಗೆ ಯೇಸು ಕ್ರಿಸ್ತು ಔಟ್ವರ್ಡ್ ಆಗಿ ಏನೂ ಮಾಡೋ ಅಂತ ಹೇಳಿಲ್ಲ, ಎರಡೇ ಕೆಲಸ ಹೇಳಿರೋದು. ಇದು ನನ್ನ ನೆನಪಿಗಾಗಿ ಮಾಡಿ, ರೊಟ್ಟಿನ ಬರೀರಿ, ದ್ರಾಕ್ಷರಸ ಅಂತ ತೊಗೊಳ್ಳಿ, ವರ್ಷಕ್ಕೊಂದ್ಸತಿ ತೊಗೊಳ್ಳಿ ಅಂತಂದ್ರು. ಎರಡನೇದು ಹೇಳಿದ್ರು ಅಂದರೆ ಏನ್ರಿ, ಇದನ್ನ ಒಡಂಬಡಿಕೆಗೆ ಒಂದು ಚಿಹ್ನೆ ಅಲ್ದ್ರ. ಇವಾಗ ನಾವು ಮದುವೆ ಮಾಡ್ಕೊಳ್ತೀವಿ ನೋಡಿ, ಮದುವೆ ಮಾಡ್ಕೊಬೇಕಾದ್ರೆ ಒಡಂಬಡಿಕೆ ಮಾಡ್ಕೊಂತೀರಲ್ಲ, ಇದಕ್ಕೆ ಚಿಹ್ನೆ ಏನು?
ತಾಳಿಲಿ
ತಾಳಿ. ಸರಿ, ಇವಾಗ ನಾನು ಇವೆಲ್ಲ ಯಾರು ಬೇಕೋ ಇವೆಲ್ಲ ಏನು ಬೇಕಾಗಿಲ್ಲ, ನನ್ನ ಪಾಣ ನಾನು ಹಂಗೆ ಮದುವೆ ಮಾಡ್ಕೊಂಬಿಟ್ಟಿನಿ ಅಂತಂದ್ಬಿಟ್ಟು ಒಬ್ಬ ಹುಡುಗಿದ ಸಂಸಾರ ಮಾಡ್ತಾರೆ, ಲೆಕ್ಕಕ್ಕೆ ಬಂದ್ಬಿಡ್ತದ? ನಿಮಗೂ ಹುಡುಗಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಆದರೆ ಇದು ದೇವ್ರ ಲೆಕ್ಕದಲ್ಲಿ ಬರ್ತದ ಹೇಳ್ರಿ?
ಬರಲ್ಲ
ಜನಗಳ ನಡುವೆ ಬರ್ತದ? ಬರೋದಿಲ್ಲ, ಅದು ವ್ಯಭಿಚಾರ ಲೆಕ್ಕ ಆಗ್ಬಿಡ್ತದೆ. ಅದು ಒಡಂಬಡಿಕೆನೇ ಅಲ್ಲ, ಒಡಂಬಡಿಕೆ ಒಳಗಡೆನೆ ಬಂದಿಲ್ವಲ್ಲ ಅಲ್ದ್ರ, ಒಡಂಬಡಿಕೆ ಬರೋದನ್ನ ಏನ್ರಿ ಎಲ್ಲ ದೇವ್ರ ಮಕ್ಕಳುಗಳ ಮುಂದೆ ಪ್ರತಿಷ್ಠೆ ಮಾಡಬೇಕು, ಕರೆಕ್ಟ್ ಆಗಿ ಅಂತ ವಿಧದಲ್ಲಿ ಮಾಡ್ಬೇಕು, ಅದನ್ನ ಮಾಡಬೇಕು. ನಾವು ಯಾವ್ದಾದ್ರು ರೀತಿಯಲ್ಲಿ ಇಷ್ಟ ಬಂದಂತ ರೀತಿಯಲ್ಲಿ ಮಾಡ್ಕೊಂಬಿಟ್ಟ ಅಂದ್ರೆ ದೇವ್ರ ಲೆಕ್ಕಕ್ಕೆ ತಗೊಂತಾರ? ನೋ, ದೇವರು ಯಾವ ರೀತಿ ಹೇಳಿದ್ರೋ ಅದೇ ಪ್ರಕಾರ ಏನ್ ಮಾಡಕ್ ನಾವು ಮಾಡಬೇಕು ಅನ್ನ ಕರ್ತನಲ್ಲಿ ಪ್ರೀತಿ ಆದ ಸ್ವರಗಳೇ. ದಯವಿಟ್ಟು ಕ್ಲಾಸ್ನ ಕಳ್ಸಿಕೊಡ್ತೀನಿ, ಅದರ ಯೂಟ್ಯೂಬಲ್ಲಿ ಇರ್ತಾರೆ ರೆಕಾರ್ಡಿಂಗ್, ಕೇಳಿ ಕೇಳಿ 10 ಸತಿ ಕೇಳಿ. ನಿಮ್ಗೆ ಏನೇ ಡೌಟ್ ಇತ್ತು ಅಂದರೆ ನೆಕ್ಸ್ಟ್ ವಾರ ಸಿಕ್ಕನ ಕರೆಕ್ಟಾಗಿ 6ವರೆಗೆ ಎಲ್ಲ ಪ್ರಶ್ನೆಗಳಿಗೆ ಸತ್ಯವೇದ ಉತ್ತರ ಮಾಡೋಣ ನೋಡೋಣ. ಓಕೆನಾ? ಸರಿ. ಹಾಂ, ಇವಾಗ ಯಾರಿಗಾದ್ರೂ ಏನೋ ಡೌಟ್ಸ್ ಇದೆಯಾ, ಏನೋ ಕೇಳಂಗಿದೆಯಾ ಆದರೂ
ಹೌದು ಬ್ರದರ್.
ಹೇಳಿ ಸರ್.
ಇಲ್ಲಿ ಮತ್ತಾಯ 3ನೇ ಅಧ್ಯಾಯ 7ನೇ ವಚನದಾಗ ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಅಂತ ಕ್ವಶನ್ ಕೇಳತ್ತನಲ್ಲ,
ಹ್ಮ್,
ಆಕ್ಚುಯಲ್ ದಾಗ ಯಾರು?
ಅಲ್ಲಿ ಯಾರಿಗೆ ಹೇಳ್ತಾರದು? ಯೋಹಾನ.
ಸದ್ದುಕಾಯರು ಪರಿಸಾಯರಿ.
ಹಾ, ವೆರಿ ಗುಡ್ ಅಲ್ವರ. ಯಾರಿಗೆ ಹೇಳ್ತಾರದು ಅದು?
ಸದ್ದುಕಾಯರು
ಹಾ,
ಪರಿಸಾಯರಿ
ಅವ್ರು ಯಾರು, ಅವ್ರು ಯಾವ ಜನಾಂಗದವರು?
ಯಹೂದಿ.
ಯಹೂದ್ಯರು. ಅದರಿಂದ ಯಹೂದ್ಯರಿಗೇನೆ ಈ ಮಾನಸಾಂತರ ಹೊಂದೋದಿಕ್ಕೆ ಯೋಹಾನ ಬರೋದ್ ನಂತರ ಕ್ರಿಸ್ತನ್ನ ಅಂಗೀಕಾರ ಮಾಡೋದಕ್ಕೆ ಮಾರ್ಗನ ಸಿದ್ಧ ಮಾಡ್ತಾರೆ ಅದನ್ನು. ಅದರಿಂದ ಈ ಮಾನಸಾಂತರ ಹೊಂದಂತ ದೀಕ್ಷಾ ಸ್ಥಾನ ಇದು ಬರೀ ಅವ್ರಿಗೆ ಮಾತ್ರ ಏನಾಗ್ತಾರೆ ಅನ್ವಯಿಸ್ತದೆ.
ಓಕೆ, ಬಟ್ ಯಾರು ತಿರುಗುನಕ್ಕೆ ಉಪದೇಶ ಮಾಡಿದವರು ಯಾರು?
ಯೋಹಾನ, ಯೋಹಾನ
ಯೋಹಾನ.
ಹೇಳ್ತಾರದಲ್ಲಿ ಯೋಹಾನ ಸಿಸ್ಟರ್, ಫರಿಸೇರು ಸದೀಸೇರು ಮತ್ತು ಯಹೂದಿಯರ ಒಂದು ಜನಾಂಗದಲ್ಲಿ ಮಾನಸಾಂತರ ಹೊಂದೋದಕ್ಕೆ ಯಾರಿಗೆ ಇಷ್ಟ ಆಯಿತೋ ಅಂತ ಜನಗಳಿಗೆ ಏನು ಮಾಡ್ತಾರೆ ಅದು ಯೋಹಾನ ಹೇಳ್ತಾರದು. ಯಾಕಂದ್ರೆ ಸಿಸ್ಟರ್ ನೋಡಿ, ನ್ಯಾಯ ಪ್ರಮಾಣ ಕೊಟ್ಟಿದ್ರು, ನ್ಯಾಯ ಪ್ರಮಾಣ ಪ್ರಕಾರ ಏನು ಮಾಡಬೇಕು ಅದ್ರ ಪ್ರಕಾರ ವಿಧೇಯರಾಗಿ ನಡೀಬೇಕು, ನಡೀಬೇಕು. ವಿಧೇಯರಾಗಿ
ನಡೀತು.
ನಡೆದಿಲ್ಲ ಅಂತಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಮಾನಸಾಂತರ ಒಂದೇ ಅಂತ ನೋಡ್ಸೋದು ಹೆಂಗೆ? ಅದನ್ನ ಬಂದು ಹೇಳಪ್ಪ ನೀ, ದೀಕ್ಷಾಸ್ಥಾನ ಮುಖಾಂತರ ನೋಡ್ತು ಅಂತ ಹೇಳಿದ್ರು.
ಓಕೆ.
ಓಕೆನಾ? ಅದರಿಂದ ಈ ಯಹೂದಿಯರಿಗೆ ಮಾತ್ರ ಏನಾಗಿದೆ ಇದು, ಇದು ಅನ್ವಯಿಸೋದು. ಇವಾಗ ನಾನು ಅನೇಕ ಜನಗಳನ್ನಾಗಿದ್ದೀನಿ, ನಾನು ಅದೇ ಥರ ನಾನು ಇವಾಗ ತಗೊಂತೀನಿ ಅಂತಂದ್ರೆ ನಮ್ಗೆ ಅನ್ವಯಿಸಲ್ಲ. ಯಾಕೆ ಅನ್ವಯಿಸ್ಬೇಕು ಅಂತಂದ್ರೆ ನಮ್ಮ ಮೋಸ ಒಳಗೆ ಏನಾಗಬೇಕಿತ್ತು? ಫಸ್ಟ್ ದೀಕ್ಷಾಸ್ಥಾನ ತಗೊಬೇಕಾಗಿತ್ತು. ತಗೊಂಡಿದ್ದೀರಾ? ನಾವು ತಗೊಳಕ್ಕೆ
ಇಲ್ಲ
ಸಾಧ್ಯನಾ? ಇಲ್ಲ.
ಇಲ್ಲ.
ಯಾಕೆಂದ್ರೆ ನಾವು ನ್ಯಾಯಪ್ರಮಾಣ ಕೆಳಗಡೆ ಇಲ್ವೇ ಇಲ್ಲ. ಮತ್ತೆ ನಮ್ಗೇನರ್ಥ? ಅದನ್ನೇ ರೋಮಾಪುರದ 6:3 ಹೇಳೋದು. ಓಕೆನಾ? ಸರಿ, ಬೇರೆ ಏನೋ ಡೌಟ್ಸ್?
ಮತ್ತೆ ಇನ್ನೊಂದು ಕ್ವಶನ್ ಬ್ರದರ್, ಅಲ್ಲೇ ಅದೇ ಅಧ್ಯಾಯ 14ನೇ ವಚನದಾಗ ಯೋಹಾನ ಹೇಳ್ತಾನ, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಕೇಳುತ್ತಾನಲ್ಲ.
ಹ್ಮ್,
ಅಂದ್ರೆ ಯೋಹಾನಿಗೆ ಗೊತ್ತಿತ್ತ ಯೇಸುಸ್ವಾಮಿ ಬರಬೇಕಾದ ಮೆಸ್ಸಿಯ ಅಂತ ಹೇಳಿ, ಅವರ ಬೇರೆ ಏನಾದ್ರೂ ಬೇರೆ ಕ್ಯಾರೆಕ್ಟರ್ ಮೇಲೆ ಗೊತ್ತಿತ್ತ ಅಂತ.
ಆಕ್ಚುಲಿ ಯೋಹಾನ ಪಾಪಿ, ಅದಕ್ಕೆ ಏನು ಹೇಳ್ತಾ ಇದ್ರೆ ನೀನು ಪರಿಶುದ್ಧ ಸ್ವಾಮಿ, ನಾನು ಪಾಪಿ. ಆಕ್ಚುಲಿ ನೋಡ್ಬೇಕಾದ್ರೆ ನಾನು ದೀಕ್ಷಾಸ್ಥಾನ ತಗೋಬೇಕು. ಹಾಗಿರ್ಬೇಕ್ರೆ ದಯವಿಟ್ಟು ನೀವು ನನ್ಗೇನು ಮಾಡಿ, ದೀಕ್ಷಾಸ್ಥಾನ ಕೊಡಿ. ನಾನು ಏನು ಮುಂದೆ
ಅಂದ್ರೆ
ಕೊಡೋದು, ಯಾವ ರೀತಿ ಲೆಕ್ಕ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ.
ಅಂದ್ರೆ ಯೋಹಾನಿಗೆ ಗೊತ್ತಿತ್ತ ಯೇಸು ಸ್ವಾಮಿನೇ ಕರ್ತನು ಅಂತ ಹೇಳಿ.
ಹಾ, ಹೆಂಗೆ? ಯೋಹಾನದಲ್ಲಿ 1ನೇ ಅಧ್ಯಾಯ ಹೇಳ್ತಾರೆ ನೋಡಿ, ಓದಿದ್ರ ವಾಕ್ಯನಾ?
ಹಾ
ಹಾ,
ಹೌದು,
ನೋಡಿ ಎಲ್ಲಿ ಓದಿದ್ದೀರಾ?
ಯೋಹಾನ
ಯೋಹ,
1
ಹಾ ಓದಿ ಯೋಹಾನ 1ನೇ ಅಧ್ಯಾಯ.
ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು
ಇಲ್ಲ ಇಲ್ಲ
ದೇವರ
ಇಲ್ಲ ಇಲ್ಲ,
ಬಳಿಯಲ್ಲಿ.
ವೇಟ್ 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 ವೇಟ್. ಓ ಯೋಹಾನ 1ನೇ ಅಧ್ಯಾಯ ಮೂವತ್ತ್ಮೂರು ಮತ್ತೆ 32. 33 ಮೊದಲು ಓದಿ, ಆಮೇಲೆ 32 ಓದಿ.
33.
ಹ್ಞೂ, 33 ಫಸ್ಟ್ ಓದಿ, ಆಮೇಲೆ 32 ಓದಿ.
ನನಗೂ ಆತನ ಗುರುತಿರಲಿಲ್ಲ,
ಹಾಂ, ವೆಯ್ಟ್.
ಆದರೆ ನೀರಿನ
ಏನಂದ್ರು?
ಓಕೆ
ನನಗೂ ಆತನ
ಗುರುತಿರಲಿಲ್ಲ.
ಏನು ಗುರುತಿರಲಿಲ್ಲ ಅಂದ್ರೆ ಮತ್ತೆ ಹೆಂಗೆ ಗುರುತಿದೆ ಅಂತಂದ್ರೆ?
ಬಟ್ ಇಲ್ಲಿ ದೀಕ್ಷಾಸ್ನಾನ ಆಗಕ್ಕಿಂತ ಮೊದಲೇ ಹೇಳತ್ತಾನಲ್ಲ, ಇಲ್ಲಿ
ಹಾಂ,
ಸ್ನಾನ ಮಾಡಿಸೋದಕ್ಕೆ ಮಾಡಿಸೋದೇನಂತೇಳಿ.
ಇವಾಗ ನಾವೇನ್ ಮಾಡ್ಬೇಕು ಸರ್? ಏನೋ ಪ್ರಶ್ನೆ ಬಂತು ಅಂದ್ರೆ ನಾವೇನ್ ಮಾಡ್ಬೇಕು? ಅದು ಉತ್ತರ ಎಲ್ಲಿ ನೋಡಿ ನೋಡ್ಬೇಕು ಸರ್?
ಬೈಬಲ್ ಅಲ್ಲಿ.
ಹಾಂ, ಬೈಬಲ್ ಉತ್ತರ ನೋಡೋಕೆ ಫಸ್ಟು ನಮಗೆ ಮನಸ್ಸಲ್ಲಿ ಆಲೋಚನೆ ಬರ್ತದೆ, ಕರೆಕ್ಟಾ? ನಾವು ಆಲೋಚನೆಯನ್ನ ಏನ್ ಮಾಡಕ್ ಹೋಗ್ಬಾರ್ದು, ನಿರ್ಧಾರಕ್ಕೆ ಬರಕ್ ಹೋಗ್ಬಾರ್ದು. ಏನ್ ಮಾಡ್ಬೇಕು? ಸತ್ಯವೇದದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಏನ್ ಮಾಡ್ಬೇಕು?
ಹುಡುಕ್ಬೇಕು.
ಹುಡುಕ್ಬೇಕು. ಇವಾಗ ಏನ್ ಮಾಡ್ಬೇಕು? ನಾವು ಕನ್ಕ್ಲೂಷನ್ ಬರಕ್ಕಿಂತ ನೀವು ಸಮಾಧಾನ ಏನ್ ಮಾಡ್ಬೇಕು? ಫಸ್ಟ್ ಅಲ್ಲೇ ಕ್ಲೀನ್ ಆಗಿ ಓದ್ಬೇಕು. ಅಲ್ಲೇ ಕೊಟ್ಟವ್ರೆ ಏನಂತ ಕೊಟ್ಟವ್ರೆ ಓದಿ, ಮುಂದೆ ಕ್ಲೀನ್ ಆಗಿ ಸಮಾಧಾನವಾಗಿ 33 ಪೂರ್ತಿ ಮುಗಿಸಿ ಹೇಳ್ತೀನಿ.
ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದಾತನು ಯಾವನ ಮೇಲೆ ಆತ್ಮನು ಇಳಿದು ಬಂದು ಇವನ ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು.
ಹಾ, ಯೋಹಾನನ್ಗೆ ಇರಿ ಸ್ವಲ್ಪ ತಾಳ್ಮೆಯಿಂದ ಕೇಳ್ರಿ ಫಸ್ಟ್. ಆಯ್ತರಾ? ವಾಕ್ಯ ಓದಿದ್ರ ವಾಕ್ಯದಲ್ಲಿ ಏನ್ ಅರ್ಥ ಆಯ್ತು ಅಂತ ಗ್ರಹಿಸ್ಕೊಬೇಕು, ಆಮೇಲೆ ರಿಯಾಕ್ಟ್ ಮಾಡ್ಬೇಕು. ಓಕೆನ್ರಾ? ಸರಿ, ಇವಾಗ ಇಲ್ಲಿ ವಾಕ್ಯದಲ್ಲಿ ಏನ್ ಹೇಳ್ತದೆ, ಯೋಹಾನನ್ಗೆ ಯೇಸು ಕ್ರಿಸ್ತನ ಬಗ್ಗೆ ಗುರುತಿರ್ಲಿಲ್ಲ. ಆದ್ರೆ ಯೋಹಾನನ್ಗೆ ದೇವರು ಒಂದು ಸೂಚನೆ ಕೊಟ್ಟಿದ್ರಂತೆ, ನೋಡಪ್ಪ ಇವರೇ ಮಸೀಯ ಅಂತ ನಿಂಗೆ ಕಂಡಿಡಿ ಅಂತ. ಹೇಗೆ ಕಂಡಿಡಿಯೋದು? ಯಾರ ಮೇಲೆ ಪವಿತ್ರ ಆತ್ಮ ಪಾರವಾಳದ ಹಾಗೆ ಇಳಿದು ಬರೋದನ್ನ ನೋಡ್ತಿರೋ ಅವರೇ ಮಸೀಯ ಅಂತ ನೀವೇನ್ ಮಾಡ್ರಿ, ಕಂಡು ಹಿಡ್ಕೊಳ್ಳಿ ಅಂತಂದ್ಬಿಟ್ಟು. ಅಂದ್ರೆ ಏನರ್ಥ, ಯೋಹಾನನ್ಗೆ ಏನ್ ಗೊತ್ತಿರಲಿಲ್ಲ ಅಂತ ಅರ್ಥ, ಯೇಸುಕ್ರಿಸ್ತನ ಬಗ್ಗೆ ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ. ನೋ ನೋ ನೋ, ಹಂಗೆ ಹೇಳಿಲ್ಲ. ಯೇಸುಕ್ರಿಸ್ತನೇ ಮಸೀಹಾ ಅಂತ ಮಾತ್ರ ಏನಾಗಿರಲಿಲ್ಲ, ಅಲ್ಲಿ ಗೊತ್ತಿರಲಿಲ್ಲ. ಇವರಿಬ್ರು ಕಸಿನ್ ಗೊತ್ತಿಲ್ವಾ, ಇವರು ಅಣ್ಣ ಇವ್ರ ತಮ್ಮ ಅಂತ ಇವ್ರು ಗೊತ್ತಿಲ್ವಾ, ಇವರು ಪರಿಶುದ್ಧವಾಗಿ ಹುಟ್ಟ ಅಂತ ಗೊತ್ತಿಲ್ವಾ, ಅದೆಲ್ಲ ಗೊತ್ತಿತ್ತು. ಕ್ರೈಸ್ತೇ ಮಸೀಹಾ ಅಂತ ಮಾತ್ರ ಏನಾಗಿರಲಿಲ್ಲ, ಗೊತ್ತಿರಲಿಲ್ಲ. ನೋಡಿ ಇವಾಗ 22 ಇವಾಗ ಓದಿ, ಸಾರಿ 32 ಓದಿ, ಇಷ್ಟು ಒಂದು ವಾಕ್ಯ ಮೇಲೆ ಓದಿ. ಇವಾಗ
ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು. ಅದು ಆತನ ಮೇಲೆ ನೆಲೆಗೊಂಡಿತು.
ಅವಾಗ ಕಂಡಿಡ್ಕೊಂಡ್ರು, ಓ ಯೂರಪ್ಪ ಮಸೀಯಾ ಅಂತ. ಆದ್ರೆ ಯೇಸು ಕ್ರಿಸ್ತನು ಪರಿಶುದ್ಧನೋ, ಅವನಲ್ಲಿ ಪಾಪ ಇಲ್ಲ ಅಂತ ಯೋಹಾನನಿಗೆ ಮೊದಲೇ ಏನಾಗಿತ್ತು, ಸ್ಪಷ್ಟವಾಗಿ ಗೊತ್ತಿತ್ತು ಅಲ್ವರ. ಆದ್ರೆ ಏನ್ರಿ, ಇವ್ರಿಗೆ ದೀಕ್ಷಾಸ್ನಾನ ಅವಶ್ಯಕತೆ ಇಲ್ಲ ಅಂತ ಅದು ಕೇಳಿದವರು. ನಾನ್ ಪಾಪಿ ಸ್ವಾಮಿ, ದಯವಿಟ್ಟು ನನಗೇನ್ ಮಾಡಿ ನೀವು ದೀಕ್ಷಾಸ್ನಾನ ಕೊಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಕೇಳ್ಕೊಂತಾರೆ. ಅರ್ಥ ಆಯ್ತಾ ಸರ್?
ಬ್ರದರ್, ಇನ್ನು ಕನ್ಕ್ಲೂಷನ್ ಅದು ಗೊತ್ತಾಗಲಿಲ್ಲ. ಅಲ್ಲಿ
ಹೇಳಿ.
ಹೇಳುತ್ತದ ಯಾರ್ ದೇವ್ರ ಹೇಳಿದಾನಂತ, ಪವಿತ್ರಾತ್ಮ ಸ್ನಾನ ಆದ್ಮೇಲೆ, ಅಲ್ಲ ಏನಪ್ಪಾ, ಸ್ನಾನ ಆದ್ಮೇಲೆ ಪಾರಿವಾಳ ಏನು ಆತ್ಮನು ಬರುತ್ತದ ಅಂತ ಹೇಳ್ತದ ಅಂತಂದಾರಲ್ಲ 33ನೇ ವಚನದಲ್ಲಿ, ಅದು ದೀಕ್ಷಾ ಸ್ನಾನ ಆದ್ಮೇಲೆ ಬರ್ತದ.
ಹೌದು, ದೀಕ್ಷಿಸಿದ ಆಮೇಲೆ
ಹೌದಾ?
ಪವಿತ್ರಾತ್ಮ ಬಂದಾಗ ನಿಮ್ಗೆ ಗೊತ್ತಾಗ್ತದೆ.
ಬಟ್ ಆದ್ರೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ದೀಕ್ಷಾ ಸ್ನಾನ ಆಗಿಲ್ಲ ಅಲ್ಲಿ, ಆಲ್ರೆಡಿ ಇನ್ನೂ ಆಗಿಲ್ಲ. ಅದಕ್ಕಿಂತ ಮೊದಲೇ ಹೇಳ್ತಿದ್ದಾನೆ,
ಏನಂತ?
ನಾನು ನಿನ್ನ ಹತ್ರ ಸ್ನಾನ
ಇಲ್ಲ ಇಲ್ಲ ಇಲ್ಲ,
ಮಾಡಿಸಿಕೊಳ್ಳತಕ್ಕವನಾಗಿದ್ದೇನೆ.
ಅದಕ್ಕೆ ಹೇಳ್ತಾರೆ ಅಷ್ಟೇ, ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತಾಯ 3:14 ಕೇಳೋದಿಕ್ಕೂ ಇಲ್ಲಿ ಯೋಹಾನ 1:32-33 ಬರೋದಕ್ಕೂ ಎರಡಿಗೂ ಸಿಚುವೇಶನ್ ಬೇರೆ ಬೇರೆ ಇದೆ. ಹೆಂಗರೆ, ಯೋಹಾನ ಫಸ್ಟ್ ಏನಂತಂದ್ರು, ನನಗೂ ಏನಂತ ಹೇಳ್ತಾರೆ, ನಾನು ಇನ್ನೊಂದು ಏನ್ ಮಾಡ್ಬೇಕು?
ಏನು,
ಮತ್ತಾಯದಲ್ಲಿ ಏನಂತಂದ್ರು ಫಸ್ಟ್, ನಾನು ಇನ್ನಿಂದ ಏನ್ ಮಾಡ್ಬೇಕು?
ನಾನು ನಿನ್ನಿಂದ ಸ್ನಾನ
ಏನಕ್ಕೆ ಹೇಳಿದ್ರು
ಮಾಡಿಸಿಕೊಳ್ಳತಕ್ಕವನಾಗಿದ್ದೇನೆ.
ಹಂಗಾರೆ ಅದನ್ನ ಇವ್ ಮಸಿಯಾ ಅಂತ ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಅಂತ ಆಮೇಲೆ ಮತ್ತೆ ಏನಂತ ಆಂಗಲ್ ಅಲ್ಲಿ ಹೇಳಿರ್ಬೇಕು,
ಅದೇ
ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಏನ್ರಿ ನಾನು ಇನ್ನಿಂದ ಏನ್ ಮಾಡ್ಬೇಕು, ದೀಕ್ಷಾಸ್ನಾನ
ತಗೋಬೇಕು.
ತಗೊಂಬೇಕು. ಯಾಕೆ, ಯಾರು ಪಾಪಿ? ಇವರಿಬ್ಬರಲ್ಲಿ ಯಾರು ಪಾಪಿ?
ಯೋಹಾನ
ಮತ್ತೆ ಯೋಹಾನನ ಬ್ಯಾಪ್ಟಿಸಮ್ ಬೇಕಾ, ಜೀಸಸ್ ಕ್ರಿಸ್ಟ್ ಬೇಕಾ ಬ್ಯಾಪ್ಟಿಸಮ್?
ಯೋಹಾನಿಗೆ ಬೇಕು.
ಅದನ್ನೇ ಯೋಹಾನ ಹೇಳ್ತಾರ ಅದ್ರಲ್ಲಿ. ಅರ್ಥ ಆಯ್ತಾ?
ಹಂಗಂದ್ರೆ ಯೋಹಾನಿಗೆ ಗೊತ್ತಿತ್ತು ಯೇಸುವೆ ಮೆಸ್ಸಿಯನ್ ಅಂತ.
ಇಲ್ಲ, ಅದನ್ನ ಯಾವಾಗ ತಿಳ್ಕೊಂಡ್ರು, ಯಾವಾಗ ಬ್ಯಾಪ್ಟಿಸಮ್ ಜೀಸಸ್ ಕ್ರಿಸ್ಟ್ ಕೊಟ್ರು, ಪವಿತ್ರಾತ್ಮ ಬಂತು ಗೊತ್ತಾ, ಅವಾಗ ಏನಾಯ್ತು, ಇವ್ರಿಗೆ ಕನ್ಫರ್ಮ್ ಆಯ್ತು ಇವರೇ ಮಸೀಹಾ ಅಂತ. ಅದಕ್ಕಿಂತ ಮುಂಚೆ ಏನ್ ಗೊತ್ತಿತ್ತು, ಯೇಸು ಕ್ರಿಸ್ತು ಪರಿಶುದ್ಧನು ಅಂತ ಗೊತ್ತಿತ್ತು. ಯಾಕಂದ್ರೆ ಮರಿಯಾಳ ಜನ್ಮ
ಓಕೆ
ಆಗಿದ್ದು
ಮ್ಯಾಮ್,
ಹೆಂಗೆ, ಒಬ್ಬ ಕನ್ಯೆ ಕರೆಕ್ಟಾ?
ಹೌದು
ಒಬ್ಬ ಕನ್ಯೆ ಹೆಂಗೆ ಜನ್ಮ ಆಗೋದಿಕ್ ಸಾಧ್ಯ, ಇವ್ರ ಅತ್ತ ತಾನೇ ಅವರು,
ಹೌದು.
ಅದು ಗೊತ್ತಿತ್ತು ಅಷ್ಟೇ. ಓಕೆನಾ?
ಓಕೆ, ಎಸ್ ಗೊತ್ತಾಯ್ತು,
ಇವಾಗ ಕ್ಲಿಯರಾ?
ಎಸ್
ಓಕೆ ಗುಡ್. ಬೇರೆ ಯಾರನ್ನ ಪ್ರಶ್ನೆ ಇದೆ ಯಾರಿಗಾರ? ಅನಿಲ್ ಬದರ್, ಅನಿಲ್ ಬದರ್ ಏನ ಪ್ರಶ್ನೆ ಇದೆಯಾ? ದೇವದನ್ ಬದರ್ ಏನ ಪ್ರಶ್ನೆ ಇದೆಯಾ?
ಇಲ್ಲ ಸರ್, ಇಲ್ಲ ರೀ ಸರ್, ಇಲ್ಲ
ಜಾನ್ ಬದರ್ ಏನ ಪ್ರಶ್ನೆ ಇದೆಯಾ? ದೇವದನ್ ಬದರ್ ಪ್ರಶ್ನೆ ಇದೆಯಾ? ಜಾನ್ ಬದರ್ ಪ್ರಶ್ನೆ ಇದೆಯಾ?
ಸರ್, ಇಲ್ಲ ಇಲ್ಲ.
ಓಕೆ, ಸುರೇಶ್ ಬದರ್
ಬ್ರದರ್,
ಏನ ಪ್ರಶ್ನೆ ಇದೆಯಾ?
ನನ್ನಿಂದ ಬರೋನು ಬೆಂಕಿಯಿಂದ ದೀಕ್ಷಾಸ್ನಾನ ಮಾಡಿಸೋನು ಅಂತ ಇದೆಯಲ್ಲ ಬ್ರದರ್.
ಪ್ರಶ್ನೆ ಹೇಳಿ ಅದ್ರಲ್ಲಿ, ನಿಮ್ ಪ್ರಶ್ನೆ ಏನು? ಪ್ರಶ್ನೆ ಏನಂತ ಹೇಳ್ಬೇಕು ನೀವು.
ನನ್ನ ಹಿಂದೆ ಬರೋನು ಬೆಂಕಿಯಿಂದ ದೀಕ್ಷಾಸ್ನಾನ ಮಾಡಿಸೋನು ಅಂತಂದು ಇದೆಯಲ್ಲ ಬ್ರದರ್.
ಸರಿ, ಅದ್ರಲ್ಲಿ ಪ್ರಶ್ನೆ ಏನು ಹೇಳಿ ಸೋದರ? ಜಾನ್ ಬ್ರದರ್, ನಿಮ್ದು ಅದ್ರಲ್ಲಿ ಪ್ರಶ್ನೆ ಏನು ಅಂತ ಹೇಳಿ. ಸರಿ,
ಇಲ್ಲ ಬ್ರದರ್, ಪ್ರಶ್ನೆ ಏನಿಲ್ಲ ಬ್ರದರ್, ಅದೇ ಕೇಳಿದೆ ನಾನು.
ಅದ್ರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಏನೋ ಪ್ರಶ್ನೆ ಇದ್ರೆ ಕೇಳಿ, ಇದ್ರ ಅದ್ರಲ್ಲಿ ಏನ್ ನಿಮ್ಗೆ
ಇಲ್ಲ
ಡೌಟು?
ಬ್ರದರ್, ಏನ್ ಡೌಟ್ ಇಲ್ಲ ಬ್ರದರ್.
ಸರಿ, ಸಂತೋಷ. ಓಕೆ ಸರಿ, ಸುರೇಶ್ ಬದರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ವಿಜಯ್ ಕುಮಾರಿ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್, ಇಲ್ಲ
ಓಕೆ, ಸ್ಯಾಮ್ಯುಯಲ್ ಬದರ್ ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ ಓಕೆ ಸರಿ, ಯಾರಿಗೇನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಆಮೇಲೆ ಸಿಸ್ಟರ್, ನೀವು ಪ್ರಶ್ನೆ ಕೇಳಿದ್ರಲ್ಲ, ನಿಮ್ಮ ಹೆಸರು ಏನು ಗೊತ್ತಾಗಿಲ್ಲ. ಸ್ಯಾಮ್ಸಂಗ್ ಸಿಸ್ಟರ್.
ಮಾಯಾ
ಓಕೆ, ಮೋಹನ್ ಬ್ರದರ್ ಅವ್ರ ಹೆಸರು ಗೊತ್ತಾ ಸಿಸ್ಟರ್ ಹೆಸರು?
ಮಾಯಾ ಸಿಸ್ಟರ್
ಹಾಂ,
ಬ್ರದರ್.
ಮಾಯಾ ಸಿಸ್ಟರ್. ಓಕೆ 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 ಗುಡ್. ಓಕೆ ಥ್ಯಾಂಕ್ ಯು. ಸರಿ, ಕೊನೆಯದಾಗ ಒಂದು ಪ್ರೇಯರ್ ಮಾಡಿ ಮುಕ್ತಾಯ ಮಾಡೋಣ. ಮೋಹನ್ ಬ್ರದರ್.